ಅದಕ್ಕೆ ವಿರೋಧವಾಗತಕ್ಕಂಥ ಮಾತುಗಳು. ಅದರಲ್ಲಿ ವಿಮತಂ ಸತ್ಯಂ
ಅತಏವ ಅನ್ಯತ್ ಅನ್ಯಾತ್ಮನ ಅವಗಾಹತೆ ಇತಿ ಭ್ರಮಃ ತಥಾ ಚ ರಜತಂ ದುಷ್ಟಂ ಇತಿ ಯೋಯಂ ಮನು ವ್ಯವಸಾಯಃ ಸ ಚ ಭ್ರಮ ಏವ. ರಜತ ದುಷ್ಟ ಆಯಿತು ಅಂತ ಹೇಳಿದ್ದೆಯಲ್ಲ, ದೃಶ್ಯತ್ವ ಇಲ್ಲ ಅಲ್ಲಿ, ಅದು ಭ್ರಮೆ ಅಷ್ಟೇ ಹೊರತು ನಿಜವಾದ ದೃಶ್ಯತ್ವ ಇದ್ದಲ್ಲಿ ಏನಾಗಿದೆ, ಸತ್ಯತ್ವ ಇರುತ್ತೆ ಹೊರತು ಮಿಥ್ಯಾತ್ವ ಇರೋದಿಲ್ಲ. ವಿಮತಂ ಸತ್ಯಂ ಪ್ರಮಾಣ ದುಷ್ಟತ್ವಾತ್ ಯದಿತ್ಥಂ ತತ್ತಥಾ ಯಥಾ ಆತ್ಮ ಇತಿ ಪ್ರಯೋಗಾತ್ ಸಪ್ರತಿಸಾಧನ. ವಿಮತಂ ಸತ್ಯಂ ಪ್ರಮಾಣ ದುಷ್ಟತ್ವ ದೃಶ್ಯತ್ವಾತ್ ಅಂತ ಹೇಳಿ ನೀನು ಕೊಟ್ಟಿ, ದೃಶ್ಯತ್ವ ಇರೋದ್ರಿಂದ ಮಿಥ್ಯಾ ಅಂತ ಹೇಳಿದ್ದಿ, ನಾವು ಹೇಳ್ತೇವೆ. ವಿಮತಂ ಸತ್ಯಂ, ಆ ಶುಕ್ತಿರಥದಲ್ಲಿರತಕ್ಕಂಥದ್ದು ಬರೀ ದೃಶ್ಯತ್ವ, ಇಲ್ಲಿರೋದೇನು ಪ್ರಮಾಣ ದುಷ್ಟತ್ವ. ಪ್ರಮಾಣ ದುಷ್ಟತ್ವಾತ್ ಎತ್ತರ ಎತ್ತರ ಪ್ರಮಾಣ ದುಷ್ಟತ್ವ ತತ್ರ ತತ್ರ ಸತ್ಯತ್ವಂ ಅಂತ ಹೇಳಬೇಕೆ ಹೊರತು ಮಿಥ್ಯಾತ್ವ ಮಾಡೋದಕ್ಕೆ ಬರೋದಿಲ್ಲ. ಬರೀ ದೃಶ್ಯತ್ವ ಬೇರೆ, ಬರೀ ನೋಡಿದೆಯಾ ಸರಿಯಾಗಿ ನೋಡಿದೆಯಾ, ವ್ಯತ್ಯಾಸ ಇದೆ. ಈಗ ಬರೀ ನೋಡದೆ ಅಂದರೆ ಸರಿಯಾಗಿ ನೋಡಿದೆ ಅಂತಲೇ ಅರ್ಥ. ಆದರೆ ಇದನ್ನು ನಾವು ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ಏನು ಮಾಡಬಹುದು, ಶಕ್ತಿರಹಿತ ರಜಿತ ಕಾಣಿಸ್ತಷ್ಟೇ, ಆದರೆ ರಜಿತ ರಜಿತ ಸರಿಯಾಗಿ ಕಾಣಿಸುತ್ತೆ, ಶಕ್ತಿರೇ ಶಕ್ತಿ ಸರಿಯಾಗಿ ಕಾಣಿಸುತ್ತೆ. ಆದ್ದರಿಂದ ಪ್ರಮಾಣ ದುಷ್ಟತ್ವ, ಬರೀ ನೋಡೋದು ಬೇರೆ, ಸರಿ ನೀವು ಹೇಳಿದೆ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ, ದುಷ್ಟ ಪ್ರತ್ಯಕ್ಷ ಬೇರೆ, ಸರಿಯಾದ ಪ್ರತ್ಯಕ್ಷ ಬೇರೆ. ನಿರ್ದುಷ್ಟ ಪ್ರತ್ಯಕ್ಷದಿಂದ ಏನು ನಮಗೆ ಜ್ಞಾನ ಬಂದಿರುತ್ತೆ, ಅದರಿಂದ ಏನು ಪ್ರೂವ್ ಆಗುತ್ತೆ, ಸತ್ಯ ಅಂತಾನೆ ಹೊರತು ಮಿಥ್ಯ ಅಂತ ಅಲ್ಲ. ವಿಮತಂ ಸತ್ಯಂ ಪ್ರಮಾಣ ದುಷ್ಟತ್ವ ತ್ಯತಿಥಂ ತತ್ತಥಾ ಯಥ ಆತ್ಮ ಇತಿ ಪ್ರಯೋಗ ಸಪ್ರತಿ ಸಾಧನ. ಇನ್ನೂ ಸ್ವಾರಸ್ಯ ಅಂದರೆ ಅವನು ದೃಶ್ಯ ಚುಕ್ತಿ ನೋಡಿದ ರಜಿತ ಅಂತ ತಿಳ್ಕೊಂಡ, ಆಮೇಲೆ ಹೋದ ರಜಿತ ಅಲ್ಲ ಅಂತ ಅಷ್ಟೇ ತಿಳ್ಕೊಳ್ಳಿಲ್ಲ ಅವನು. ಏನಂತ ತಿಳ್ಕೊಂಡ, ಏನಂತ ತಿಳ್ಕೊಂಡ, ಅದನ್ನ ಶುಕ್ತಿ ಅಂತ ತಿಳ್ಕೊಂಡ. ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಮೊದಲೇನು ಮಾಡಿದ ರಜಿತ ಕಾಣಿಸ್ತು ಅಂತ ತಿಳ್ಕೊಂಡ, ಹತ್ರ ಹೋದ ರಜಿತ ಕಾಣಿಸಲಿಲ್ಲ, ಅವ ಏನು ಕಾಣಿಸ್ತಾ ಅಲ್ಲಿ ಶುಕ್ತಿ ಕಾಣಿಸ್ತು. ಶುಕ್ತಿ ಕೂಡ ಸತ್ಯನೋ ಮಿಥ್ಯನೋ ದೃಶ್ಯತ್ವದ ಕಥೆ ಮುಗೀತೀಗ, ಶುಕ್ತಿ ಏನೀಗ ಹೋಗಲಿ, ಅದು ರಜಿತ ಅಲ್ಲ ಅದು ಗೊತ್ತಾಗಿದ್ದೆ. ಆದ್ರಿಂದ ನಿಮಗೆ ಪ್ರತ್ಯಕ್ಷದಿಂದ ದೃಶ್ಯತ್ವ, ಆದ್ರಿಂದ ನಿಮ್ಗೆ ಗೊತ್ತಾಗಿದ್ದು ಕೂಡ ಏನಿಂದ, ಅದರಿಂದ ಅದೇ ದೃಶ್ಯ. ಸೊ ಅದು ಕೂಡ ಮತ್ತೆ ಮಿಥ್ಯ ಆದರೆ, ಅದು ಮತ್ತೆ ಮಿಥ್ಯ ಆದರೆ ಇಲ್ಲಿಗೆ ಹೋಗುತ್ತದೋ, ಅನವಸ್ಥ ಆಗುತ್ತೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈಗ, ಫಸ್ಟ್ ಆಫ್ ಆಲ್ ಅಲ್ಲಿ ದೃಶ್ಯತ್ವ ಅಂದ್ರೆ ಮಿಥ್ಯಾತ್ವ ಅಂತ ಹೇಳಿದೆ. ಆಯಿತು, ಮಿಥ್ಯಾತ್ವ ನಿನಗೆ ಗೊತ್ತಾಗಿದ್ದು ಯಾವಾಗ, ಅದು ಸರಿಯಾಗಿ ನೋಡಿದ ಮೇಲೆ, ಮತ್ತೆ ಸರಿಯಾಗಿ ನೋಡಿದ ಮೇಲೆ ತಾನೆ ಗೊತ್ತಾಗಿರೋದು, ಅದು ಪ್ರತ್ಯಕ್ಷನೇ. ಆ ಪ್ರತ್ಯಕ್ಷ ಸರಿ ಅಂದರೆ ಈ ಪ್ರತ್ಯಕ್ಷ ಸುಳ್ಳಾಕಬೇಕಾಗಿದ್ರೆ, ಅರ್ಥ ಆಯ್ತಾ? ಈಗ ನಮ್ಮ ಜಗತ್ ಸತ್ಯತ್ವ ಹೇಳತಕ್ಕಂಥ ಪ್ರತ್ಯಕ್ಷ ಎಂಥ ಪ್ರತ್ಯಕ್ಷ, ಶಕ್ತಿಯನ್ನು ರಜಿತ ಅಂತ ತೋರಿಸಿದ ಪ್ರತ್ಯಕ್ಷನೋ, ಶಕ್ತಿನ ಶಕ್ತಿಯನ್ನು ತೋರಿಸಿದ ಪ್ರತ್ಯಕ್ಷನೋ? ಶಕ್ತಿನ ಶಕ್ತಿಯನ್ನು ತೋರಿಸಿದ ಪ್ರತ್ಯಕ್ಷ. ಆದರೆ ಜಗತ್ತೇನಾಯ್ತು ಅಲ್ಲಿಗೆ, ಸತ್ಯ ಆಯ್ತು. ಸೊ ಅವ್ರ ಪ್ರಕಾರ ಎರಡು ಪ್ರತ್ಯಕ್ಷ ಒಪ್ಕೊಂಡು ಅವನು ಕೂಡ, ಈಗ ಒಂದು ಪ್ರತ್ಯಕ್ಷ ಶಕ್ತಿ ರಹಿತ ಅಂತ ತೋರಿಸಿದ್ರು, ಇನ್ನೊಂದು ಪ್ರತ್ಯಕ್ಷ ಶಕ್ತಿನ ಶಕ್ತಿಯನ್ನು ತೋರಿಸಿದ ಪ್ರತ್ಯಕ್ಷ. ಸೊ ನಾವೀಗ ಜಗತ್ ಸತ್ಯತ್ವ ಕೊಡೋ ಪ್ರತ್ಯಕ್ಷ ಯಾವತ್ತು ಅಂದರೆ, ಜಗತ್ತನ್ನು ಏನಾಗಿ ನೋಡುತ್ತದ, ಜಗತ್ತನ್ನಾಗೆ ನೋಡುತ್ತೆ. ಜಗತ್ತನ್ನು ಜಗತ್ತಾಗಿ ನೋಡಿದ್ರೆ ಪ್ರತ್ಯಕ್ಷ, ನಿಮ್ಮ ಪ್ರತ್ಯಕ್ಷ ಜಗತ್ತನ್ನು ದೇವರನ್ನ ನೋಡಿತ್ತು, ಅದು ಸುಳ್ಳು ಪ್ರತ್ಯಕ್ಷ. ಅದು ಅರ್ಥ ಆಯ್ತಾ? ಈಗ ಸತ್ಯವಾದ ಪ್ರತ್ಯಕ್ಷ ಯಾವುದು ಅಂತ ಕೇಳಿದರೆ, ಜಗತ್ತನ್ನು ಜಗತ್ತು ಅಂತ ಹೇಳಿತ್ತು. ಆವಾಗ ನಿಮ್ಗೆ ಜಗತ್ತನ್ನು ಇನ್ನೇನೋ ಹೇಳಿದರೆ ಅದು ಭ್ರಮೆ ಅಂತ ಕರಿಬಹುದಾಗಿತ್ತು. ಜಗತ್ತನ್ನು ಜಗತ್ತೇ ಅಂತ ಕರೆದಾಗ ಪ್ರಮಾಣ ದುಷ್ಟತ್ವ, ಅದು ಸರಿಯಾದ ದೃಷ್ಟಿಯಲ್ಲಿ ಕಂಡಿರೋದ್ರಿಂದ ಅದು ಸತ್ಯವಾಗುತ್ತೆ ಹೊರತು ಮಿಥ್ಯ ಆಗೋದಿಲ್ಲ. ಸರಿಯಾದ ಎಲ್ಲಿ ಪ್ರಮಾಣ ಅಂತ ಕರಿತೇವರು, ಸರಿಯಾದ ದೃಶ್ಯತ್ವ ಅದನ್ನು ನೋಡಿದೆ, ಸರಿಯಾಗಿ ನೋಡಿದೀವಿ ಅಂತೆಲ್ಲ ಹಾಕಿ ಅದನ್ನ ವಿವರಣೆ ಮಾಡ್ತಾರೆ. ಸಮ್ಯಕ್ ಪ್ರಮಾಣ ದುಷ್ಟ, ಪ್ರಮಾಣತ್ವೇನ ದುಷ್ಟ, ಪ್ರಮಾಣ ದುಷ್ಟ, ಪ್ರಮಾಣ ಮಾಡಿ ಹೇಳ್ತೇನೆ ನೋಡಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಏನಿದೆ ಅವನಿಗೀಗ ಸಾಕ್ಷಿ ಸಿದ್ಧ ಆಗಿಬಿಟ್ಟಿದೆ, ಸರಿಯಾಗಿ ನೋಡೇ ನೋಡಿದ್ದೇನೆ ನಾನೀಗ. ಇದಕ್ಕೆ ಅನುಮಾನ ಅಂದ್ರೆ ಪ್ರಮಾಣ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಅದ್ರಲ್ಲಿ ವಿಶೇಷವಾಗಿ ದೃಶ್ಯ ದುಷ್ಟತ್ವಕ್ಕೆ ಮಾತ್ರ ಅಡ್ಜೆಕ್ಟಿವ್ ಹಾಕಿದ್ರಿಂದ. ಪ್ರಮಾಣ ಅಂಬುದು ಯಾವುದೋ ಅಡ್ಜಸ್ಟ್ ಮಾಡಿದ್ರೆ, ಈಗ ಪ್ರಮಾಣ ದುಷ್ಟತ್ವ ಅಂತ ಹೇಳಿದ್ರೆ ಎಂತ ದುಷ್ಟತ್ವಕ್ಕೆ ಅಡ್ಜೆಕ್ಟ್ ಆಗಿರೋದ್ರಿಂದ ಎಂತ ದುಷ್ಟತ್ವ ಇದು, ಹಾ ಸರಿಯಾದ ದುಷ್ಟತ್ವ ಅಂತ ಅಷ್ಟೇ ಅಷ್ಟೇ. ಬರೀ ಪ್ರಮಾಣ ಅಂದ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಅದು ಅದು ಮುಂದೆ ಅದು ಮುಂದೆ ಹೊಡ್ಗುಂತ ಹೇಳ್ತಾರ. ಇದು ದೃಶ್ಯತ್ವದಲ್ಲಿ ಎರಡಿದೆ, ಈಗ ಸಾಮಾನ್ಯ ದೃಶ್ಯತ್ವ ಬೇರೆ, ಪ್ರಮಾಣ ದುಷ್ಟತ್ವ ಬೇರೆ. ಸಾಮಾನ್ಯ ದೃಶ್ಯತ್ವದಲ್ಲಿ ಏನಾಗ್ಬೋದು, ಒಮ್ಮೊಮ್ಮೆ ಭ್ರಮೆ ಬರಬಹುದು. ಆದ್ರೆ ಇದರಲ್ಲಿ ಮಾತ್ರ ಬರೋ ಚಾನ್ಸೇ ಇಲ್ಲ, ನೋಡಿದೆ ಸರಿಯಾಗಿ ನೋಡಿದ್ದೇನೆ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಏನಾಯ್ತು ಅಲ್ಲಿಗೆ, ಸತ್ಯ ಮಾತಾಡಾಗಿಲ್ವೇ ಇಲ್ಲ ಅದನ್ನು ಹೇಳುತ್ತಾ. ಅತಏವ ಅನ್ಯತ್ ಅನ್ಯಾತ್ಮನ ಅವಗಾಹತೆ ಇತಿ ಭ್ರಮ ಅದೆಲ್ಲ ತಿಳಿಸಿದ್ರು. ವಿಮತಂ ಸತ್ಯಂ ಪ್ರಮಾಣ ದುಷ್ಟತ್ವ ತ್ಯಜಿತ್ತಂ ತತ್ತಥಾ ಯಥ ಆತ್ಮ ಇತಿ ಪ್ರಯೋಗಾತ್ ಸಪ್ರತಿ ಸಾಧನ. ಅದು ಮುಗಿದಿತ್ತಲಾಗಲೇ, ಅದಾಗಬೇಕು. ನಾನು ಅತ್ರ ದುಷ್ಟತ್ವ ಮಾತ್ರಸ್ಯ ವ್ಯಭಿಚಾರೋ ಅಸ್ತಿ ನವಾ, ಈ ಪ್ರಶ್ನೆ ಮಾಡಿದೆ. ಬರೀ ದೃಶ್ಯತ್ವಕ್ಕೆ ವ್ಯಭಿಚಾರ ಇದೆ ಇಲ್ವೋ, ವ್ಯಭಿಚಾರ ಇದೆ ಇಲ್ಲೋ ಅಂದ್ರೇನು, ಬರೀ ದೃಶ್ಯತ್ವ ಇದ್ದಲ್ಲಿ ಏನಿರಬಹುದು, ಸತ್ಯನೂ ಇರಬಹುದು ಸುಳ್ಳು ಇರಬಹುದು, ಅದು ವ್ಯಭಿಚಾರ ಅಂತ ಕರೀತಾರೆ. ಎರಡು ಆಗಬಹುದಾಗದಾದ್ರೆ ಅದು ವ್ಯಭಿಚಾರ. ಅದಕ್ಕೆ ಆದ್ಯ ಪೂರ್ವಾರು ಮಾನವ ಸತ್ಯ ಇಲ್ಲ, ವ್ಯಭಿಚಾರ ಅಂತ ಹೇಳಿದ್ರೆ ಮೊದಲನೇದೇ ಸುಳ್ಳು ಅಂತಾಯ್ತು. ತತ್ರ ತನ್ಮಾತ್ರಸ್ಯ ಪ್ರಯೋಗ ದ್ವಿತೀಯ ಪ್ರಮಾಣ ವಿಶೇಷ ವಿಶೇಷಣ ವೈಯರ್ಥ್ಯಂ ಇತಿ. ಮೊದಲನೇದರಲ್ಲಿ ಪೂರ್ವಾನುಮಾನವೇ ಅಸತ್ತಾಗತ್ತೆ. ಎರಡನೇದರಲ್ಲಿ ಅಷ್ಟೇ ಪ್ರಯೋಗ ಮಾಡಿದ್ದೀರಿ, ಆದ್ದರಿಂದ ಪ್ರಮಾಣ ಅಂತ ವಿಶೇಷಣ ಹಾಕಬಾರದು. ಅದೇ ಅರ್ಥ ಇಷ್ಟೇ. ದುಷ್ಟತ್ವ ಮಾತ್ರ ವ್ಯಭಿಚಾರೋ ಅಸ್ತಿ ನವ, ಬರೀ ದೃಶ್ಯತ್ವ ಹೇಳಿದಾಗ ಅದಕ್ಕೆ ವ್ಯಭಿಚಾರ ಇದೆಯೋ ಇಲ್ವೋ? ವ್ಯಭಿಚಾರ ಇದೆ ಇಲ್ಲ ಅಂತ ಹೇಳಿಬಿಟ್ರೆ ಇನ್ನೊಂದು ಅನುಮಾನ ಉಪಯೋಗಿಸ್ಬಾರ್ದು. ಮೊದಲನೇ ಅನುಮಾನ ತಪ್ಪು ಅಂತ ಅರ್ಥ ಆಗಿದ್ರೆ, ಇಲ್ಲ ಸರಿಯಾಗಿರುತ್ತೆ ಅಂತ ಹೇಳೋದಾದರೆ ಬರೀ ದೃಶ್ಯತ್ವ ಸಾಕು, ಪ್ರಮಾಣ ದೃಷ್ಟತ್ವ ಯಾತಕ್ಕೆ ಹೇಳ್ತೀರಿ? ಈಗ ದೃಶ್ಯತ್ವ ಅನ್ನೋದು ಶೂರೋ ಡೌಟ್ಫುಲ್ ಅಂತ ಪ್ರಶ್ನೆ. ಈಗ ಶೂರ್ ಅಂದರೆ ಪ್ರಮಾಣ ದೃಷ್ಟ ಅಂತ ಹಾಕಬಾರ್ದು, ಗೊತ್ತಾಯ್ತಾ? ಶೂರ್ ಅಂದರೆ ಪ್ರಮಾಣ ದೃಷ್ಟ, ಅನ್ಶೂರ್ ಅಂತ ಹೇಳಿದರೆ ಯಾವ್ದು ಹೇಳಿದರೂ ಅಷ್ಟೇ, ದೃಶ್ಯತ್ವಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದ್ರೆ ಹೇಳುತ್ತಾರೆ. ಹಾಗಲ್ಲ, ಮೈವಂ ಪ್ರಮಾಣ ದೃಷ್ಟತ್ವ ಪದೇನ ಪ್ರಾಮಾಣಿಕತ್ವ ಮಾತ್ರಸ್ಯ ಅಭಿಮತತ್ವ ಅಥವಾ ದುರ್ವ್ಯಾಪಕರ್ತ ದುರ್ವ್ಯಾವರ್ತಕತ್ವಮೇ ಮಾತ್ರ ದೃಷ್ಟತ್ವ ಅಭಿಪ್ರೇತಂ. ಪ್ರಾಮಾಣಿಕತ್ವ ಮಾತ್ರಸ್ಯ ಅಭಿಮತತ್ವ, ಇಲ್ಲಿ ಪ್ರಮಾಣ ದೃಷ್ಟತ್ವ ಶಬ್ದಕ್ಕೆ ಏನರ್ಥ ಅಂದರೆ ಪ್ರಾಮಾಣಿಕ ದೃಷ್ಟತ್ವ ಅಂದರೆ ಸರಿಯಾಗಿ ಕಂಡಿರಬೇಕೆ ಅಂತ ಅಷ್ಟೇ ಅರ್ಥ ಹೊರತು ಅಲ್ಲಿ ವ್ಯತ್ಯಾಸ ಇದೆ. ಬರೀ ಕಾಣುವಿಕೆಗೂ ಸರಿಯಾದ ಕಾಣುವಿಕೆಗೂ ವ್ಯತ್ಯಾಸ ಇರೋದ್ರಿಂದ ಅರ್ಥಲ್ಲಿ ಹೇಳಿದ್ದೇವೆ. ಬರೀ ದೃಶ್ಯತ್ವ ಸಾಕೇ ಸಾಕೆ ನಮಗೆ, ಬಟ್ ನೀನೇನು ಮಾಡಿದ್ದು ಗಲಾಟೆ ಎಬ್ಬಿಸಿದ್ದೆ ಅಂದರೆ ಏನು ಮಾಡಬೇಕೀಗ? ಸರಿಯಾಗಿ ನೋಡಿದೆ ಅಂತ ಪದ ಸೇರಿಸ್ಬೇಕು. ಸಾಮಾನ್ಯ ಎಲ್ಲರೂ ಕೂಡ ನೋಡಿದೆ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಗಲಾಟೆ ಬಂದಾಗ ಏನು ಮಾಡ್ತಾರಾಗ? ಸರಿಯಾಗಿ ನೋಡಿದೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅವನು ಒಳ್ಳೆಯವನು, ಇಲ್ಲ ಒಳ್ಳೆಯವನೇ ಒಳ್ಳೆಯವನು. ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಬಂದಾಗ ಏನು ಮಾಡ್ತಾನೆ? ಎಂಫೆಸಿಸ್ ಕೊಡ್ತಾರೆ. ಕಾಂಟ್ರವರ್ಸಿ ಬರದೇ ಹೋದಾಗ ಒಳ್ಳೆಯವರು ಅಂದ್ರೆ ಏನರ್ಥ? ಒಳ್ಳೆಯವರು ಅಂತ ಅಷ್ಟೇ ಅರ್ಥ. ಅದೇ ಹೇಳಿದ್ದು, ಬರೀ ದುಷ್ಟತ್ವ ಸಾಕು ನಮಗೆ, ಅದೇ ಹೇಳ್ತಿರೋದು. ಅಲ್ಲ ಅಲ್ಲ ಅಲ್ಲ, ಇವ ವಿಚಾರ ಬರೋದು ಯಾತಕ್ಕೆ ಅಂತ ಕೇಳಿದರೆ ಅದು ದೋಷದಿಂದ ಬಂದ ಪ್ರತ್ಯಕ್ಷವಾಗಿತ್ತು. ನಿರ್ದೋಷ ಆತ್ಮೇಯದ ಸನ್ನಿಕರ್ಷ ಪ್ರತ್ಯಕ್ಷ ಆಗಿದ್ದರೆ ಸಂಶಯ ಬರ್ತಿರಲಿಲ್ಲ, ಅದು ಸದೋಷ ಪ್ರತ್ಯಕ್ಷವಾಗಿದ್ದರಿಂದ ಸಂಶಯ ಬಂತು. ಅರ್ಥ ಆಯ್ತಾ? ಈಗ ಇಲ್ಲದವರು ಬರ್ತಿರಲಿಲ್ಲ, ಮತ್ತು ಸಾಮಾನ್ಯ ಬೆಳಗ್ಗೆ ತಾನೆ ಹೊಡೆದಾಗ ಗೊತ್ತಾಯ್ತು ಅವ್ರು. ಏನು ಸರ್ ಹಗ್ಗ ಹಾವು ಓಡಿ ಬಂದ್ಬಿಟ್ಟ, ನೀನು ನಿಜವಾಗ್ಲೂ ನೋಡಿದ್ಯಾ ಹಾವು ಅಂತ ಕೇಳಿದರು. ಇಲ್ಲ, ಹಾವು ಕಂಡಾಗ ಕಾಣಿಸ್ತು ಅಂತ ಹೇಳ್ತಾರೆ. ಸ್ವಲ್ಪ ಏನು ಹಾವು ಕಂಡಾಗ ಕಾಣಿಸ್ತು, ಯಾಕೆ ಅಂತಂದ್ರೆ ಕತ್ಲೆ ಸ್ವಲ್ಪ ಸರಿಯಾಗಿ ಕಾಣಿಸ್ಲಿಲ್ಲ, ಸರಿಯಾಗಿ ಕಾಣಿಸಲಿಲ್ಲ. ಅದು ಪದ ಇದೆ, ಸರಿಯಾಗಿ ಕಾಣಿಸಲಿಲ್ಲ, ಸರಿಯಾಗಿ ನೋಡಲಿಲ್ಲ, ಸರಿಯಾಗಿ ನೋಡದೆ. ಈ ಪದಗಳಲ್ಲಿ ಏನು ತೋರಿಸ್ತಾ ಇದೆ? ಪ್ರಮಾಣ ದೃಷ್ಟತ್ವ ಅಂತ ಅರ್ಥ. ಜಗತ್ತನ್ನು ನೋಡಿದವರು ಯಾರೋ ನೋಡಿದವರು ಮಾತಾಡ್ತಾ ಇಲ್ಲ. ಹೇಗೆ ನೋಡಿದವರು ಮಾತಾಡ್ತಾ ಇದ್ದಾರೆ? ಪ್ರಮಾಣದಿಂದ ಕಂಡವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ಬರೀ ಹೇಳೋದು ಬೇರೆ, ಸರ್ಟಿ ಅಫಿಡವಿಟ್ ಕೊಟ್ಟು ಹೇಳೋದು ಬೇರೆ. ಬರೀ ಹೇಳಿದರೆ ಏನಾಗುತ್ತೆ ಅಲ್ಲಿಗೆ? ಸುಳ್ಳು. ಅಫಿಡವಿಟ್ ಕೊಟ್ಟಾಗ ಏನು ಮಾಡೋಂಗಿಲ್ಲ, ಅದು ರೆಕಾರ್ಡ್, ಅದು ಏನು ಮಾಡೋಂಗಿಲ್ಲ. ಆ ಥರ ಸಾಮಾನ್ಯ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಆದರೂ ಕೂಡ ಅಫಿಡವಿಟ್ ಅಂಬದು ಏನಾಗುತ್ತೆ? ಅದು ಇನ್ನೂ ಪ್ರಬಲವಾದ ಸ್ಟೇಟ್ಮೆಂಟ್ ಆಗುತ್ತೆ. ಮೈವಂ ತತ್ರ ಯುಕ್ತಿ ತತ್ವ ಅಥವಾ ದೃಗ್ವ್ಯಾವರ್ಕತ್ವ ದೃಗ್ವ್ಯಾವರ್ತಕತ್ವ ಮೇ ಮಾತ್ರ ದುಷ್ಟತ್ವ ಮಿಪತಂ ತಚ್ಚ ಶುಕ್ತಿರಹಿತಾದವು ಅಸ್ತಿ ಇತಿ ಸಕಲಂ ವಿಶೇಷಣಂ. ಬರೀ ದೃಶ್ಯತ್ವ ಅನ್ನೋ ಶುಕ್ತಿರಹಿತಾದಿಗಳಲ್ಲಿ ಕಾಣಬಹುದು ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಪೂರ್ವಾನುಮಾನೇ ವ್ಯಾಪ್ತಿಂ ಅನಭಿಧಾಯ ಅತ್ರ ಯದಿತ್ತಂ ತತ್ತಥಾ ಇತಿ ತಾಪ ಅಭಿರದತ ತದಭಿಧಾನ ನಿಯಮೋ ನಾಸ್ತಿ ಇತಿ ಸೂಚಿತಂ. ಆತ್ಮನ ಪ್ರಮಾಣ ದುಷ್ಟತ್ವ ಅನಂಗೀಕಾರೇ ವೇದಾಂತ ವೈಯರ್ಥ್ಯಂ ಶಾ. ಇನ್ನು ಮುಂದೆ ವಿಮತಂ ಸತ್ಯಂ ಪ್ರಮಾಣ ದುಷ್ಟತ್ವ ತ್ಯದಿತ್ತಂ ತತ್ತಥಾ ಯಥಾ ಆತ್ಮ ಅಂತ ಇಲ್ಲಿ ಹೇಳಿದರು. ಹಿಂದೆ ಹೇಳಬೇಕಾದ್ರೆ ಏನು ಮಾಡಿಬಿಟ್ರು? ಅಷ್ಟೆಲ್ಲ ಹೇಳಲಿಲ್ಲ. ಹಿಂದೇನು ಹೇಳಿದರು? ವಿಮತಂ ಸತ್ಯಂ ದೃಶ್ಯತ್ವಾತ್ ಆತ್ಮವತ್ತತ್ ಅಷ್ಟೇ ಹೇಳಿಬಿಟ್ರು. ಇಲ್ಲಿ ಹಿಂದಿನ ವಾಕ್ಯ ನೋಡಿ, ನೆಕ್ಸ್ಟ್ ಹಿಂದಿಂದೇನೆ ವಿಮತಂ ಸತ್ಯಂ ದೃಶ್ಯತ್ವಾತ್ ಆತ್ಮತ್ವಾತ್ ಅಂತ ಅಷ್ಟೇ ಹೇಳಿದರು. ಇಲ್ಲಿ ಹೇಳಬೇಕಾದ್ರೆ ಯದಿತ್ತಂ ತತ್ತಥಾ ಯಥಾ ಆತ್ಮ ಅಂತ ಹೇಳಿದರು. ಒಂದ್ಸರ್ತಿ ಹಾಗೆ ಹೇಳಿದರು, ಒಂದ್ಸರ್ತಿ ಹೀಗೆ ಹೇಳಿದರು. ಟೀಕಾರ ಅದಕ್ಕೂ ಅರ್ಥ ಹುಡುಕ್ತಾರೆ. ಯಾತಕ್ಕೆ ಆಚಾರ ಇದು ಹೇಳ್ತಾರೆ ಅಂತ ಕೇಳಿದರೆ, ಪೂರ್ವಾನುಮಾನೆ ವ್ಯಾಪ್ತಿಂ ಅನಭಿಧಾಯ ಅತ್ರ ಯದಿತ್ತಂ ತತ್ತಥಾ ಇತಿ ತಾಂ ಅಭಿಧದತ ತದ ಅಭಿಧಾನ ನಿಯಮೋ ನಾಸ್ತಿ ಇತಿ ಸೂಚಿತಂ. ಅದರಿಂದ ಇದು ರೂಲ್ ಹೇಳಬೇಕು ಅಂತೇನೂ ಇಲ್ಲ. ಇವತ್ತಂ ಸತ್ಯಂ ದೃಶ್ಯತ್ವ ಅಂತ ಹೇಳಿಬಿಟ್ರೆ ಸಾಕೆ ಸಾಕು. ಉಳಿದು ಹೇಳ್ಬೋದು, ಹೇಳದೇ ಇರಬಹುದು. ಇಷ್ಟು ಸರಿ ಇದ್ಬಿಟ್ರೆ ಉಳಿದು ಸರಿ ಇರುತ್ತೆ ಅಂತ ಅರ್ಥ. ಇಷ್ಟು ಸರಿ ಇದ್ರೆ ಉಳಿದು ಸರಿ ಇರುತ್ತೆ. ಆದ್ದರಿಂದ ನಾವು ಏನು ಪಂಚಾವಯ ನಿಯಮನೂ ಇಲ್ಲ ಇಲ್ಲಿ. ನಮಗಿಷ್ಟು ಯಾವುದೇ ಅನುಮಾನ ಪ್ರಯೋಗ ಮಾಡಬೇಕಾದ್ರೆ ಇಷ್ಟು ಹೇಳಿಬಿಟ್ರೆ ಸಾಕು. ಹೆಚ್ಚು ಹೇಳಿದ್ರೆ ತಪ್ಪೇನೂ ಅಲ್ಲ, ಬಟ್ ಇಷ್ಟು ಹೇಳಿದ್ಬೇಕು ನ್ಯೂನ ಅಂತ ಹೇಳಬಾರದು ಅಂತ ಅರ್ಥ. ಎರಡು ರೀತಿ ಹೇಳೋದು. ಕೆಲವು ಸಾಮಾನ್ಯ ಇಲ್ಲಿ ಏನು ಹೇಳೋ ಚಾನ್ಸ್ ಇದೆ ನಮಗೆ? ನ್ಯೂನ ಅಂತ ಹೇಳೋ ಚಾನ್ಸ್ ಇದೆ. ಅದಿಷ್ಟು ವ್ಯಾಪ್ತಿ ಸರಿ ಇದ್ದಾಗ ನ್ಯೂನ ಅಂತ ಹೇಳಬೇಕಾಗಿಲ್ಲ. ಪೂರ್ತಿ ಹೇಳ್ತಿರೋ ಹೇಳಿ, ಅದನ್ನು ಅಧಿಕ ಅಂತಲೂ ಕರಿಬೇಡಿ ಅಂತ ನಿಯಮ ಹೇಳೋದಕ್ಕೋಸ್ಕರ ಆಚಾರ್ಯರು ತಿಳಿಸಿದ್ದಾರೆ. ಆತ್ಮನಃ ಪ್ರಮಾಣ ದುಷ್ಟತ್ವ ಅನಂಗೀಕಾರೇ ವೇದಾಂತ ವೈಯರ್ಥ್ಯಂ ಸ್ಯಾತ್. ವೆರಿ ಇಂಪಾರ್ಟೆಂಟ್. ಈಗ ಎಲ್ಲಿ ದೃಶ್ಯತ್ವ ಇದೆಯೋ ಅಲ್ಲಿ ಮಿಥ್ಯಾತ್ವ ಇದೆ ಅಂತ ಹೇಳಿದರೆ, ನಿಮ್ಮ ಆತ್ಮನಲ್ಲೂ ದೃಶ್ಯತ್ವ ಇರೋದ್ರಿಂದ ಅವನು ಏನಾಗಬೇಕಾಗತ್ತೆ? ಮಿಥ್ಯ ಆಗಬೇಕಾಗತ್ತೆ. ಇದು ಮುಂದಿನ ಆರ್ಗ್ಯುಮೆಂಟ್. ದೃಶ್ಯತ್ವ ಇದ್ದಿದ್ದೆಲ್ಲ ಸುಳ್ಳು ಅಂತ ಅಷ್ಟೇ ಹೇಳೋದಾದರೆ, ಆತ್ಮನಲ್ಲೂ ದೃಶ್ಯತ್ವ ಇರೋದ್ರಿಂದ ಅವನು ಮಿಥ್ಯ ಆಗಬೇಕು. ಹಾಗೆ ಪ್ರಶ್ನೆ ಬಂತು, ಅಲ್ರಿ ಅದ್ಯಾಕೆ ಆಗಬೇಕು? ದೃಶ್ಯತ್ವ ಒಪ್ಪೋದೇ ಇಲ್ಲ ಆತ್ಮರಿಗೆ ಅಂತ ಹೇಳಿದ. ಹಾಗಿದ್ರೆ ಆತ್ಮನಃ ಪ್ರಮಾಣ ದುಷ್ಟತ್ವ ಅನಂಗೀಕಾರೇ ವೇದಾಂತ ವೈಯರ್ಥ್ಯಂ ಸ್ಯಾತ್. ಹಾಗೆ ವೇದಾಂತ ಓದೋದೇ ಆತಕ್ಕೆ? ವೇದಾಂತ ಬದರಿಗೆ ಹೋದ, ಧರಿಸಲಿಲ್ಲ ಅಂತ ವಾಪಸ್ ಬಂದ. ಕೊನೆ ಏನಂತಾರೆ ಅಲ್ಲಿಗೆ? ಬದರಿ ಯಾತ್ರೆ ಆಗಲಿಲ್ಲ ಅಂದ್ಬಿಡ್ತಾರೆ. ಯಾವುದಕ್ಕೆ ಅಲ್ಲಿವರೆಗೂ ಹೋದ ವಾಪಸ್ ಬಂದ, ಧರಿಸಿರುವಂತಾಗಲಿಲ್ಲ. ಅದಿಷ್ಟು ಯಾತ್ರೆ ಏನಂತ ಹೇಳ್ತಾರೆ ಈಗ? ವ್ಯರ್ಥ ಅಂತ ಕರೀತಾರೆ. ಸೊ ವೇದಾಂತಗಳು ಬ್ರಹ್ಮನನ್ನ ದೃಷ್ಟ ದರ್ಶನ ಮಾಡೋದನ್ನು ಹೇಳದೆ ಹೋದರೆ ವೇದಾಂತ ಏನಾದಾಗ ಆಯ್ತಾಗ ವ್ಯರ್ಥ ಆಯ್ತಾಗ. ಒಂದು ಪದಾರ್ಥ ಭಾರಿ ಹಿಮಾಲಯ ಮೌಂಟೇನ್ ಪದಾರ್ಥ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಹತ್ಯಾಗಿ ನೋಡಕ್ಕೆ ಹೋಗ್ಬೇಕಾಗಿದೆ. ಕಣ್ಣದೇ ಇರೋ ಕಾಣದೇ ಇರೋ ಪದಾರ್ಥನ ಹತ್ತಿ ನೋಡೋದು ನಡ್ತಾರೆ ಯಾರು ಮಾಡ್ತಾರೆ. ಸೊ ವೇದಾಂತದ ಉದ್ದೇಶ ಏನು ನಿಂದು ಬಂದಿದೆ, ದೃಶ್ಯತೆ ತ್ವಗ್ರೆಯ ಬುದ್ಧ್ಯಾ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ, ದೇವರು ಕಾಣ್ತಾನೆ ಅಂತ ವೇದಾಂತ ಹೇಳ್ತಾ ಇದೆ. ಸೊ ದೇವರು ಕಾಣ್ತಾನೆ ಅಂತ ಒಪ್ಕೋಬೇಕು. ಈಗ ಶಾಸ್ತ್ರ ಒಪ್ಪಿದ ಮೇಲೆ ಕಂಡ ತಕ್ಷಣ ಏನಾಗ್ತಾನೆ ಅವನು, ನಿಮ್ಮ ಪ್ರಕಾರ ಸುಳ್ಳಾಗಿಬಿಡ್ತಾನೆ. ಇಲ್ಲ, ಇಲ್ಲಿ ದೃಶ್ಯತ್ವ ಇದೆ ಸತ್ಯ ಇದೆ ಅಂತ ಹೇಳಿದ್ರೆ ಅದೇ ರೀತಿ ದೃಶ್ಯತ್ವ ಎಲ್ಲಿದೆ ಜಗತ್ತಲ್ಲಿದೆ, ಅದು ಜಗತ್ತು ಕೂಡ ಏನಾಗಬೇಕಾಗ ಸತ್ಯ ಆಗ್ಬೇಕು. ಅದು ಹಿಂದಿನ ಅನುಮಾನ ಅದು. ಇವತ್ತೊಮ್ಮೆ ಸತ್ಯಂ ಯಾತಕ್ಕೆ ಆತ್ಮ ದೃಶ್ಯತ್ವಾತ್ ಆತ್ಮವತ್ ಹೇಳಿತ್ತು. ಹಿಂದಿನ ಎರಡು ಲೈನ್ ನೋಡಿ ಗೊತ್ತಾಗುತ್ತೆ, ಇವತ್ತೊಮ್ಮೆ ಸತ್ಯಂ ದೃಶ್ಯತ್ವಾತ್ ಆತ್ಮವತ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಯುಕ್ತಿ. ಯುಕ್ತಿಗೆ ನೇರ ಪ್ರತ್ಯುಕ್ತಿ ಕೊಟ್ಟಾಗಾಯಿತು. ಆತ್ಮನ ಪ್ರಮಾಣ ದೃಷ್ಟತ್ವ ಅನಂಗೀಕಾರಿ ವೇದಾಂತ ವೈಯರ್ಥ ಅಂಶ ಅಂತ ಅಂಡರ್ಲೈನ್ ಮಾಡ್ಕೊಂಡಿರ್ಬೇಕು. ಅದನ್ನೆಲ್ಲ ಎಲ್ಲಿ ದೃಶ್ಯತ್ವ ಇಲ್ಲ ಅಂತ ಹೇಳ್ತಾರೋ ಹಾಗಿದ್ರೆ ಆತ್ಮರಿಗೆ ದೃಶ್ಯತ್ವ ಇಲ್ಲ ಅಂತ ಹೇಳಬೇಕು. ದೃಶ್ಯತ್ವ ಇಲ್ಲ ಅಂದರೆ ವೇದಾಂತ ವೈಯರ್ಥ, ದೃಶ್ಯತ್ವ ಇದೆ ಅಂದರೆ ಜಗತ್ತಿಗೂ ಸತ್ಯತ್ವ, ಅದು ಎಲ್ಲ ಅವನಿಗೆ ಮಿಥ್ಯಾತ್ವ. ಈ ರೀತಿ ಒಂದಕ್ಕೊಂದು ಗಂಟು ಬಿಡೋದ್ರಿಂದ ಆರ್ಗ್ಯುಮೆಂಟ್ ಹೇಗೆ ಪ್ಲೇಸ್ ಮಾಡಬೇಕು ನೋಡಬೇಕಲ್ಲ. ನಾನು ಅತ್ರ ತತ್ವಾವೇದಕ ಪ್ರಮಾಣ ದೃಷ್ಟತ್ವ ಹೇತು ಉತ ಅತತ್ವಾವೇದಕ ಪ್ರಮಾಣ ದೃಷ್ಟತ್ವ ಆದ್ಯ ಅಸಿದ್ಧಿ ದ್ವಿತೀಯ ವಿರೋಧ ಐತಿ ಮೈವಂ ಅತತ್ವಾವೇದಕಂ ಪ್ರಮಾಣ ಮಿತಿಚ ವಿಪ್ರತಿಸಿದ್ಧಮೇತತ್. ಈಗ ಎಷ್ಟು ಬುದ್ಧಿವಂತಿಕೆ ಮಾಡ್ತಾನೆ ಅಂದರೆ ನೋಡಿದ್ರ ನಾವು ಪ್ರಮಾಣ ದೃಷ್ಟತ್ವ ಅಂದರೆ ಗಲಾಟೆ ಮಾಡಿದ, ಬರೀ ದೃಷ್ಟತ್ವ ಅಂದ್ರೆ ಅಂತ ಹೇಳಿದ. ಈಗ ಹೇಳ್ತಾನೆ ನೋಡಿ, ತತ್ವಾವೇದಕ ಪ್ರಮಾಣ ದುಷ್ಟತ್ವ ಬೇರೆ, ಅತತ್ವಾವೇದಕ ಪ್ರಮಾಣ ದುಷ್ಟತ್ವ ಬೇರೆ. ಬ್ರಹ್ಮನಲ್ಲಿ ಎಂಥ ದುಷ್ಟತ್ವ ಇದೆ ಅಂದರೆ ತತ್ವಾವೇದಕ ಪ್ರಮಾಣ ದುಷ್ಟತ್ವ ಇದೆ. ಈ ಜಗತ್ತಲ್ಲಿ ಎಂಥ ದುಷ್ಟತ್ವ ಇದೆ ಅಂದರೆ ಅತತ್ವಾವೇದಕ ಪ್ರಮಾಣ ದುಷ್ಟತ್ವ ಇದೆ. ಈ ದುಷ್ಟತ್ವ ತೆಗೆದಾಗ ಎಲ್ಲೋ ಹೋಗಿಬಿಟ್ಟ ಪೂರ್ತಿ. ಅಂದರೆ ಪ್ರಮಾಣಗಳನ್ನ ಎರಡು ಭಾಗ, ತತ್ವಾವೇದಕ ಪ್ರಮಾಣ ಅತತ್ವಾವೇದಕ ಪ್ರಮಾಣ ಅಂತ ಮಾಡಿದ. ತತ್ವಾವೇದಕ ಪ್ರಮಾಣದಿಂದ ತಿಳಿಯಲ್ಪಟ್ಟರೆ ಸತ್ಯ. ಈ ಬ್ರಹ್ಮ ಯಾವುದರಿಂದ ತಿಳಿಯಲ್ಪಡ್ತಾನೆ? ತತ್ವಾವೇದಕ ಪ್ರಮಾಣದಿಂದ. ಜಗತ್ ಯಾವ್ದರಿಂದ ತಿಳಿಯಲ್ಪಡುತ್ತೆ? ಅತತ್ವಾವೇದಕ ಪ್ರಮಾಣದಿಂದ. ಆದ್ದರಿಂದ ಎತ್ತರ ಎತ್ತರ ಇವತ್ತಂ ಮಿಥ್ಯಾ ಯಾತಕ್ಕೆ ಅತತ್ವಾವೇದಕ ಪ್ರಮಾಣ ದುಷ್ಟತ್ವಾತ್ ಅಂತ ಜಗತ್ ಹೇಳಿದ. ಬ್ರಹ್ಮ ಸತ್ಯಂ ಯಾತಕ್ಕೆ ತತ್ವಾವೇದಕ ಪ್ರಮಾಣ ದುಷ್ಟತ್ವಾತ್ ಆ ತತ್ವ ಇದನ್ನು ಸೇರಿಸಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಏನಂದ್ರೆ ಅರ್ಥ ಏನಾದ್ರೆ ಅದ್ರ ಪ್ರಕಾರ ತತ್ವವನ್ನು ಆವೇದಕ ಪ್ರಮಾಣ ದುಷ್ಟ, ತತ್ವವನ್ನು ತಿಳಿಸಿಕೊಡ್ತಕ್ಕಂಥ ಪ್ರಮಾಣದಿಂದ ದುಷ್ಟವಾದದ್ದು. ಅತತ್ವಾವೇದಕ ಪ್ರಮಾಣ ದುಷ್ಟ ಅಂದ್ರೇನು? ತತ್ವವನ್ನು ತಿಳಿಸದೇ ಇರತಕ್ಕಂಥ ಪ್ರಮಾಣದಿಂದ ದುಷ್ಟವಾದದ್ದು ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ದಡ್ಡ ಹೇಳಬಾರದು. ಯಾಕೆ? ಅತತ್ವಾವೇದಕಂ ಪ್ರಮಾಣ ಮಿತಿಚ ವಿಪ್ರತಿಷಿದ್ಧ ಮೇತದ. ಅತತ್ವಾವೇದಕ ಅಂತ ಕರೆಯೋದು, ಪ್ರಮಾಣ ಅಂತ ಕರೆಯೋದು ಏನದು? ಭಾರಿ ಪ್ರಾಮಾಣಿಕ ಸುಳ್ಳು ಹೇಳ್ತಾರೆ. ಏನರ್ಥ ಅದಕ್ಕೆ? ಕಾಂಟ್ರಡಿಕ್ಷನ್, ವಿಪ್ರತಿಷಿದ್ಧ ಮೇತ ಕಾಂಟ್ರಡಿಕ್ಟರ್ ಹೇಳಬಾರದು. ಪ್ರಮಾಣ ಅಂದಮೇಲೆ ಏನಾಗಿರ್ಬೇಕದು? ತತ್ವಾವೇದಕನೇ ಆಗ್ಬೇಕ ಹೊರತು ಎರಡು ಭಾಗ ಮಾಡಬಾರದು. ತತ್ವಾವೇದಕ ಪ್ರಮಾಣ ಅತತ್ವಾವೇದಕ ಪ್ರಮಾಣ ಅಂತ ಕರಿಬಾರದು. ತಿಳಿತಿಲ್ಲ, ಪ್ರಮಾಣ ಆದರೆ ಪ್ರಮಾಣ, ಅಪ್ರಮಾಣ ಅಂದ್ರೆ ಅಪ್ರಮಾಣ ಹೊರತು ತತ್ವಾವೇದಕ ಅಂತ ಹಾಕಬಾರದು. ಇಲ್ಲಿ ಮೋಸ ಮಾಡೋದವರು ಆಧುನಿಕರೆಲ್ಲ ಅಲ್ಲಿ ಚಪ್ಪಾಳೆ ಹಚ್ಕೊಂಡ್ಬಿಡ್ತಾರೆ. ತತ್ವಾವೇದಕ ಅತತ್ವಾವೇದಕ ಚಪ್ಪಾಳೆ ಕಾರಣ ಅಂದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ 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 ಆದ್ರೆ ಚಪ್ಪಾಳೆ ಅದೇ ಅರ್ಥ ಆಗಿದ್ರೆ ಚಪ್ಪಾಳೆಗೆ ಬರೋದು. ಯಾಕೆ ತಾ ತಿಳ್ಕೊಂಡಿದ್ದೀವಿ ತೋರಿಸೋದಕ್ಕೋಸ್ಕರ ತಪ್ಪದು. ತತ್ವಾವೇದಕ ಪ್ರಮಾಣ ಅಂದ್ರೆ ಅರ್ಥ ಅಷ್ಟೇ. ಅತತ್ವಾವೇದಕ ಸೇರಿಸಿದ್ರೆ ಪ್ರಮಾಣ ಅಂದ್ರೆ ಏನರ್ಥ? ಅದು ತತ್ವಾವೇದಕ ಅಂತಾನೆ ಅರ್ಥ. ತಾ ಅಷ್ಟು ಮತ್ತೇನು ಹೇಳಬೇಕು? ದುಷ್ಟ ಅಂದ್ರೇನು? ಪ್ರಮಾಣ ದುಷ್ಟ. ಪ್ರಮಾಣ ದುಷ್ಟ ಮೂರು ಅರ್ಥ. ಈಗ ದುಷ್ಟ ಅಂದ್ರೇನು? ಪ್ರಮಾಣ ದುಷ್ಟ. ಪ್ರಮಾಣ ದುಷ್ಟ ಅಂದ್ರೇನು? ತತ್ವಾವೇದಕ ಪ್ರಮಾಣ ದುಷ್ಟ ಅಷ್ಟೇ. ಅದನ್ನ ಬಿಟ್ಟು ಏನೇನೋ ಸೇರ್ತಕ್ಕೆ ಹೋಗ್ತಾನೆ, ಅದು ತಪ್ಪದು. ಇಂಥದ್ರಲ್ಲಿ ಯಾವಾಗ ಅವಕಾಶ ಕೊಟ್ಬಿಟ್ರೆ ಏನ್ ಮಾಡ್ತಾನೆ? ಕ್ಯಾಚ್ ಬಿಟ್ರೆ ಔಟ್ ಆಗೋದಿಲ್ಲ ಆ ಟೈಪ್. ಅವ್ ಏನ್ ಮಾಡ್ಬೇಕು? ನಾವಾಗ ಏನ್ ಮಾಡಿ ಬಿಡಬಾರ್ದು ಆ ಚಾನ್ಸ್ನ. ಆ ಚಾನ್ಸ್ ಕಳ್ಕೊಂಡ್ಬಿಟ್ರೆ ಎಷ್ಟೋ ಸರ್ತಿ ಇವಳೇ ಸೋಲ್ಬೇಕಾಗುತ್ತೆ. ಯಾವಾಗಲೂ ಆಟದಲ್ಲಿ ಹಾಗೆ ಸೊನ್ನೆ ಹೊಡೆದಿರ್ತಾನೆ, ಕ್ಯಾಚ್ ಕೊಡ್ತಾನೆ ಬಿಟ್ಬಿಡ್ತಾನೆ, ಸೆಂಚುರಿ ಹೊಡಿತಾನೆ ಆಮೇಲೆ ಪಜಿತ ಆಗ್ಬಿಡುತ್ತೆ, ಸೋಲು ಬಂದ್ಬಿಡುತ್ತೆ. ಅದಕ್ಕೆ ಏನ್ ಮಾಡಬಾರ್ದು? ಇವರಿಗೆಲ್ಲ ಕೂಡ ಅವಕಾಶನೇ ಕೊಡಬಾರ್ದು, ಎಲ್ಲಿ ಸಿಕ್ಕಲ್ಲ ಹೊಡೆದಾಕ್ಬಿಡ್ಬೇಕು. ಏವಂ ತರ್ಹಿ ಅಸಿದ್ಧಿರೇವ ಅಸ್ತು ಇತಿ ಚೇತನ ಪ್ರಪಂಚ ಮಿಥ್ಯಾತ್ವ ಸಿದ್ಧೌ ಪ್ರತ್ಯಕ್ಷಾದೀನಾಂ ಅಪ್ರಾಮಾಣ್ಯ ಸಿದ್ಧಿ ತತ್ಸಿದ್ಧೌಚ ತತ್ಸಿದ್ಧಿ ಇತಿ ಪರಸ್ಪರಾಶ್ರಯ ಪ್ರಸಂಗಾತ್. ಆದರೆ ಅಸಿದ್ಧಿ ದೃಶ್ಯತ್ವನೇ ಇಲ್ಲ ಅಂತ ಹೇಳಿಬಿಡ್ತೀನಿ ಅಂತ ಹೇಳಿದ. ಸರಿಯಲ್ಲ, ದೃಶ್ಯತ್ವ ಇಲ್ಲ ಅಂತ ಹೇಳಿದ ಮೇಲೆ ನೀವೇನು ಹೇಳೋದಕ್ಕೆ ಬರೋದಿಲ್ಲಾಗ? ಅಸತ್ಯ ಅಂತ ಹೇಳೋದಕ್ಕೂ ಬರೋದಿಲ್ಲ. ದೃಶ್ಯತ್ವ ಇತ್ತಾನೆ ಅಸತ್ಯ ಹೇಳೋದು. ನೀನು ದೃಶ್ಯತ್ವ ಒಪ್ಕೊಂಡ ಮೇಲೆ ಏನು ಮಾಡಬೇಕು ಅಂದರೆ ಅಸಿದ್ಧಿ ಹೇಳೋದಕ್ಕೆ ಬರೋದಿಲ್ಲಾಗ, ಸಿದ್ಧಿ ಹೇಳಲೇಬೇಕು. ಇಲ್ಲದೆ ಹೋದರೆ ಪ್ರಪಂಚ ಮಿಥ್ಯಾತ್ವ ಸಿದ್ಧವು ಪ್ರತ್ಯಕ್ಷಾದೀನಾಂ ಅಪ್ರಾಮಾಣ್ಯ ಸಿದ್ಧಿ. ಈ ಪ್ರತ್ಯಕ್ಷ ಅಪ್ರಮಾಣ ಯಾವುದಾಯಿತು? ಪ್ರಪಂಚ ಮಿಥ್ಯಾ ಅಂತ ಪ್ರೂವ್ ಮಾಡಿದ ಮೇಲೆ ಈ ಪ್ರತ್ಯಕ್ಷ ಅತತ್ವಾವೇದಕ ಅಂತ ಆಯಿತು. ಪ್ರತ್ಯಕ್ಷ ಅತತ್ವಾವೇದಕ ಅಂತ ಆದಮೇಲೆ ಜಗತ್ತು ಸುಳ್ಳು ಅಂತಾಯಿತು. ಎಲ್ಲರ ಬಗ್ಗೆ ಏನು ದೋಷ ಬಂತೀಗ? ಯಾವ ದೋಷ ಅಂತಾರೆ ಅದಕ್ಕೆ? ಇದು ಸತ್ಯವಾದರೆ ಅದು ಸತ್ಯ, ಅದು ಸತ್ಯ ಇದು ಸತ್ಯ ಅಂದರೆ ಯಾವ ದೋಷ? ಅದು ಅನ್ಯೋನ್ಯಾಶ್ರಯ ದೋಷ ಬಂತು. ಸೊ ಪರಸ್ಪರ ಮ್ಯೂಚುವಲ್ ಡಿಪೆಂಡೆನ್ಸ್ ಅಂತ ಕರೀತಾರೆ. ಮ್ಯೂಚುವಲ್ ಡಿಪೆಂಡೆನ್ಸ್ ದೋಷ ಬಂತು, ಸರಿಯಾದ್ದಲ್ಲ ಆ ಹೇಳಕ್ಕೆ ಬರೋದಿಲ್ಲ. ಇವೆಲ್ಲ ಮೊದಲೇ ಹೇಳಿದ್ದೇನೆ. ಪ್ರಪಂಚ ಮಿಥ್ಯಾತ್ವ ಅನ್ನೋ ಖಂಡನ ಹತ್ರ ಸರಿಯಾಗಿ ಓದಿ ಅಲ್ಲಿ ವಿಷಯ ಸರಿಯಾಗಿ ಜ್ಞಾಪಕ ಇದ್ರೆ ಸುಧಾದಲ್ಲಿ ಯಾವ ಭಾಗ ಬೇಕಾದ್ರೆ ಅರ್ಥ ಆಗತ್ತೆ, ಗೊತ್ತಾಯ್ತಾ? ಯಾವಾಗ ಸುಮ್ಮನೆ ಓದಿದ್ರು ಅರ್ಥ ಆಗತ್ತೆ, ಇದಿಲ್ಲ ಹೋದ್ರೆ ಮಾತ್ರ ಮತ್ತೆ ಎಲ್ಲ ಹೇಳ್ತಾ ಕೊಡ್ಬೇಕು, ಎಲ್ಲ ಮರ್ತೋಗ್ಬಿಡ, ಉಪಯೋಗ ಇಲ್ಲ. ಯಾವ್ದು ಮನೇಲಿ ಓದ್ಕೊಂಡ್ಬರ್ಬೇಕಿದ್ರೆ ನೆಕ್ಸ್ಟ್ ಸುಧಾ ಕಂಟಿನ್ಯೂ ಮಾಡ್ಬೇಕಾದ್ರೆ ಮನೆ ಪೂರ್ತಿ ಓದ್ಕೊಂಡ್ಬಂದು ಆ ಯಪ್ಪದಕ್ಕೆ ಏನು ಹೇಳ್ಬೇಕು ಅಂತೇಳಿ, ಕಷ್ಟ ಏನಿಲ್ಲಿರೊಳಗೆ, ಏನೇನು ಕಷ್ಟ ಇಲ್ಲ. ನಾನು ಕಂಟಿನ್ಯೂಸ್ ಮನೇಲಿ ಓದೋದೊಂದೇ ಕೆಲಸ ಮಾಡ್ಬೇಕಷ್ಟೇ, ಒಂದು 10-20% ಓದಬೇಕು, ಓದಿ ಸ್ವಲ್ಪ ಅರ್ಥ ಮಾಡಿ ಟ್ರೈ ಮಾಡಬೇಕು. ಸಂಸ್ಕೃತ ಕೂಡ ಡಿಫಿಕಲ್ಟ್ ಅಲ್ಲ, ಸಿಂಪಲ್ ಸಂಸ್ಕೃತ, ಆ ಪ್ರಯತ್ನ ಮಾಡದೆ ಹೋದರೆ ಮಾತ್ರ ಪ್ರಯೋಜನಕ್ಕೆ ಬರೋದಿಲ್ಲ. ಏವಂ ತರ್ಹಿ ಅಸಿದ್ಧಿರೇವ ಅಸ್ತು. ಇವನು ಸಾಮಾನ್ಯವಾಗಿ ಮರಣ ಹೇಗೆ ಅಂದರೆ, ಒಂದಿಷ್ಟು ಲೋಟಕ್ಕೆ ಸಕ್ಕರೆ ಹಾಕಿಬಿಟ್ಟ, ಮತ್ತೆ ಕುಡಿತಾನೆ ಯಥಾ ಪ್ರಕಾರ ಸಪ್ಪೆ ಇದೆ, ಮತ್ತೆ ಕುಡಿದ ಮತ್ತೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ, ಮತ್ತೆ ಸಪ್ಪೆ ಇದೆ. ಏನು ಮಾಡ್ತಾ ಇಲ್ಲ ಅವನು, ಕಲಕ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಮರಣನೇ ಕಲಕೋದು, ಮನೆಯಲ್ಲಿ ಏನಾಗುತ್ತೆ, ಮನಸ್ಸಲ್ಲಿ ಏನಾಗುತ್ತೆ, ಅದು ಕಲಕ್ತಾ ಇರ್ತದೆ. ಅವಾಗ ಏನಾಗುತ್ತೆ, ಫುಲ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲವರು ಏನಾಗುತ್ತೆ, ಅದು ಅಲ್ಲೇ ಇದಿಲ್ಲೇ. ಮರಣ ಅಂದರೆ ಮರಣ, ಅದು ವಿಚಾರವನ್ನು ಮತ್ತೆ 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 ಮೆಲುಕು ಹಾಕೋದು, ಮೆಲುಕು ಹಾಕೋದಕ್ಕೆ ಮರಣ ಅಂತ ಕರೀತಾರೆ. ಮೆಲುಕು ಹಾಕೋದು ಅಂದ್ರೆ ಏನೋ, ಈ ರೀತಿ ಸ್ಟರ್ ಮಾಡೋದು, ಹಿಡಿತಾ ಇಲ್ಲ, ಆ ಸ್ಟರಿಂಗ್ ಇಲ್ಲ ಇವತ್ತು. ಅದರಿಂದ ಇಲ್ಲಿ ಸ್ಟರ್ ಮಾಡ್ತಾ ಹೋದಷ್ಟು ಕ್ಲಿಯರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ. ಹಾಗೆ 90% ಜನ ಕೇಳೋದಿಲ್ಲ, ಕೇಳಿದ್ರೆ 90% ಜನ ಮತ್ತೆ ಮರಣ ಮಾಡೋದಿಲ್ಲ. ಅದರಿಂದ ಏನಾಗುತ್ತದೋ, ಆಲ್ವೇಸ್ ಫ್ರೆಶ್ ಆಗಿ ಕಂಡ ಕಾಣುತ್ತೆ, ಅದಾಗಬಾರ್ದು. ಸಕ್ಕರೆ ವೇಸ್ಟ್ ಆಗುತ್ತೆ ಹೊರತು, ಈ ಕಡೆ ನೀರು ಚೆಲ್ತಾರೆ, ಸಕ್ಕರೆಗಳು ಚೆಲ್ತಾರೆ, ಎರಡೂ ಕೆಟ್ಟ ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೆ ಸ್ವಲ್ಪ ಅರ್ಥ ಸುಮ್ಮನೆ ಓದ್ಬಿಡಿ, ಒಂದು ಮನೆ ಹೋಗ್ಬಿಟ್ಟು ಓದಿರ್ತೀರಲ್ಲ, ಒಂದು 5 ಸುಮ್ಮನೆ ಓದ್ಬಿಡಿ, ಅದೇನು ಅರ್ಥ ಆಗೋದು ಬೇಕಾಗಿಲ್ಲ. ಆ ರೀ ಓದಿ ಓದಿ ಏನು ಶುರುವಾಗುತ್ತೆ, ಅದರಿಂದ ಅರ್ಥ ಆಗಲಿ ಶುರುವಾಗುತ್ತೆ. ಅಷ್ಟು ಓದಿ ಪದಗಳೆಲ್ಲ ಅಕ್ವೆಂಟೆನ್ಸ್ ಬರೋಕ್ಕೆ ಶುರುವಾಗುತ್ತೆ. ಫಸ್ಟ್ ಟೈಮ್ ಎಲ್ಲ ಹೊಸ್ತು, ಆಮೇಲೆ ಏನಾಗ್ತಾ ಬರುತ್ತೆ, ಎಲ್ಲ ಅಭ್ಯಾಸ ಆಗಿಬಿಡ. ಅಭ್ಯಾಸ ಆದಮೇಲೆ ಆ ಪದ ಕೇಳಿದ ತಕ್ಷಣ ಅನ್ಯೋನ್ಯ ಆಶ್ರಯ ತಕ್ಷಣ ಅರ್ಥ ಆಗುತ್ತೆ, ಆತ್ಮಾಶ್ರಯ ತಕ್ಷಣ ಅರ್ಥ ಆಗುತ್ತೆ. ಇಲ್ಲವರು ಆತ್ಮನೂ ಆಶ್ರಯ, ಆತ್ಮನೂ ಇಲ್ಲ, ಆಶ್ರಯನೂ ಇಲ್ಲ, ನಿರಾಶ್ರಯ ಆಗಿಬಿಟ್ಟು ಪೂರ್ತಿ ದೋಷ ಬರುತ್ತೆ. ನಮ್ಮಲ್ಲಿ 90% ತಪ್ಪಿರೋದು ಅಲ್ಲಿ. ಹುಡುಗರು ಏನು ಮಾಡ್ತಿದ್ರು ಕ್ಲಾಸ್ನಲ್ಲಿ, ಕಾಲೇಜಲ್ಲಿದ್ದಾಗ ಒಂದು ಪಾಠ ಕೇಳ ಹೋಗೋರು, ಒಂದು ಇದ್ದಿದ್ದ ಕಡಿಮೆ ಜಾಸ್ತಿ ಇರ್ತಿರಲಿಲ್ಲ. ಆಮೇಲೆ ಏನು ಮಾಡ್ತೀವಿ, ಒಂದ್ಸತಿ ಓದೋದ್ರೆ ಬರ್ತಾ ಇರಲಿಲ್ಲ, ಬರ್ದಿವಸ ಅದು ಕ್ಲಾಸ್ನಲ್ಲಿ ಓದೋದ್ರು ಬರ್ತಾನೆ ಇರಲಿಲ್ಲ, ಚಕ್ರ ಹಾಕಿಬಿಡ್ತಿದ್ರು. ನಾನು ಓದೋವರೆಗೂ ಕ್ಲಾಸ್ ಹೋಗೋದು ನಿಲ್ಲಿಸಿಬಿಡ್ತಿದ್ದೆ, ಬಂದು ಓದ್ಕೊಂಡ್ಬಿಡ್ತಿರ್ಕೊಂಡು ಓದ್ತಿದ್ರು. ಓದಿದ ಮೊದಲು ಎರಡೋ ಕಷ್ಟ, 2-3 ಸತಿ ಓದ್ಬೇಕು, ಸರಸರ ಓದ್ಬಿಡ್ತಿದ್ರು. ಆಮೇಲೆ ಅವರೆಲ್ಲ ಯಾರು, ಸಾಮಾನ್ಯವಾಗಿ ಇವರಲ್ಲ, ಹೆಚ್ಚು ಸಂಸ್ಕೃತ ಏನು ಪರಿಚಯ ಇಲ್ಲದವರು. ಬಟ್ 3-4 ಸತಿ ಓದೋ ಹೊತ್ತಿಗೆ ಏನಾಗ್ತಿತ್ತು ಅವರಿಗೆ, ಓದೋ ಶುರುವಾಗೋದು. ಆಮೇಲೆ ಸರ್ ನಾನೇ ಓದ್ತೀನಿ ಸರ್ ಅಂತಿದ್ರು. ಆಮೇಲೆ ಬಂದು ಚಕ್ಕರ್ ಹೊಡೆಯರು ಏನು ಮಾಡ್ತಿದ್ರು, ಆಮೇಲೆ ಫಸ್ಟ್ ನಾನೇ ಓದ್ತೀವಿ ಅಂತಿದ್ರು. ಆಮೇಲೆ ಏನಾಗ್ಬಿಡುತ್ತೆ, ಬರಲಿಕ್ಕೆ ಶುರುವಾಗ್ಬಿಡ್ತು. ಅದು ಕಷ್ಟಪಟ್ಟು ಮನೇಲಿ ಗಟ್ಟಿಯಾಗಿ ಓದಬೇಕು. ಮನೆಯಲ್ಲಿ ಇಲ್ಲಿ ಹೋದರೆ ತಪ್ಪು ಹೋದ್ರೆ ಗಾಬರಿ ಇರುತ್ತೆ ನಿಮಗೆ, ಮನೇಲಿ ಗಾಬರಿ ಇರೋದಿಲ್ಲ, ಯಾಕೆ ಪಾಠಕ್ಕೆ ನೀವೇ ಅಥಾರಿಟಿ ಮನೆಯಲ್ಲಿ. ಆದ್ದರಿಂದ ಏನು ಓದಿದ್ರು ಕೂಡ ಕೇಳ್ತಾ ಇರ್ತಾರೆ, ಓದಿ 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 ಅವರಿಗೂ ಕಿವಿ ಶಬ್ದಗಳು ಕಿವಿ ಬಿಡುತ್ತೆ. ನಮ್ಮ ಕೆಲವರು ಹೆಂಗಸರು ಇರ್ತಾರೆ, ಆ ಪಂಡಿತ ಹೆಂಡಂದರು, ಅವರು ತರ್ಕ ಹಿಂದಿನ ಕಾಲಕ್ಕೆಲ್ಲ ಈಗಲ್ಲ ಬೇರೆ ಕಡೆ ಪಾಠ ಆಗ್ತಿದ್ದಿಲ್ಲ, ಮನೆಯಲ್ಲೇ ಪಾಠ, ದೇವ್ರ ಪೂಜೆ ಹೇಳ್ತಾರೆ ಪಾಠ ಮಾಡ್ತಾಯಿದ್ರು. ಅವರಿಗೆಲ್ಲ ತರ್ಕ ಎಲ್ಲ ಬಾಯ್ಪಾಠ ಅವರಿಗೆ, ಗೊತ್ತಾಯ್ತಾ? ಏ ಉಪಾಧಿ ಅಂತ ಹೇಳೋ, ಅವ್ರು ಹೇಳೋದು ಹೇಳ್ಕೊಡೋದು ಇವರಿಗೆಲ್ಲ ಶಿಷ್ಯರಿಗೆ, ಆತ್ಮಾಶ್ರೀ ಅಂತ ಹೇಳೋ ಅಂತ ಹೇಳ್ಕೊಡೋದು. ಅಷ್ಟರ ಬಡ್ಡಿ ಪ್ರಾಕ್ಟೀಸ್ ಆಗಿರ್ತಿರ್ತಾರೆ, ಕಿವಿ ಬಿದ್ದು ಬಿದ್ದು ಬಿದ್ದು. ಎಷ್ಟೋದ್ರೆ ಪುರುಷೋತ್ತ ಬಾಯ್ಪಾಠ ಅವರಿಗೆಲ್ಲ ಕೂಡ ಹೇಳಬಾರದು, ಸುಮ್ಮನೆ ಇರ್ತಿದ್ದೆ ಅಷ್ಟೇ, ತಪ್ಪು ಹೇಳಿದ್ರೆ ತಪ್ಪು ಹೇಳ್ತಿರೋಡು ಅಂತ ಹೇಳೋರು. ಇದೆಲ್ಲ ಯಾತ್ರಿಂದ ಬಂತಿದ್ದು, ಶ್ರವಣ ಮಾಡಿ 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 ಬಂತು. ಅದಕ್ಕೆ ಅದನ್ನು ಅಭ್ಯಾಸ ಮಾಡಿದರೆ ಮನೆಯವರಿಗೂ ಅನುಕೂಲ, ತಮಗೂ ಅನುಕೂಲ. ಇದೆಲ್ಲ ಇಂಪಾರ್ಟೆಂಟ್ ಟರ್ಮ್ ಇದು. ಪ್ರಪಂಚ ಮಿಥ್ಯಾತ್ವ ಸಿದ್ಧವು ಪ್ರತ್ಯಕ್ಷಾದೀನಾಂ ಅಪ್ರಾಮಾಣ್ಯ ಸಿದ್ಧಿ. ಪ್ರಪಂಚ ಮಿಥ್ಯಾ, ಅದು ಸತ್ಯ ಅಂತ ತೋರಿಸಿದ್ದಕ್ಕೋಸ್ಕರ ಪ್ರತ್ಯಕ್ಷ ಸುಳ್ಳು ಅಂತ ಆಗ್ತಿತ್ತು. ಇನ್ನು ಪ್ರತ್ಯಕ್ಷ ಸುಳ್ಳಾಗಿದ್ದರಿಂದ ಜಗತ್ತು ಸುಳ್ಳು ಅಂತ ಹೇಳಬೇಕಾಗ್ತಿತ್ತು. ಅದು ಒಂದು ಎರಡೂ ಪ್ರೂವ್ ಆಗಿಲ್ಲ, ಅದರಿಂದಾಗಿನೇ ಯಾವ ದೋಷ ಬರುತ್ತೆ ಅಲ್ಲಿ, ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಮುಂದೆ ಹೇಳ್ತಾರೆ. ಅದು ಅಷ್ಟಾದ ಮೇಲೆ ಆತ್ಮತ್ವ ಮಾತ್ರ ಇಂಪಾರ್ಟೆಂಟ್. ಏವಂತರಿ ಅಸಿದ್ಧರೇ ವಾಸ್ತು ಇತಿ, ಅದು ಆಯಿತು. ಪ್ರಮಾಣತ್ವ ಆತ್ಮತ್ವ ಮಾತ್ರ ಉಪಾಧಿ ರೀತಿ ಚೇನ್ನ ತಸ್ಸೈವ ನಿರೂಪಣ. ಈಗ ಇನ್ನೊಂದು ತೆಗೆದ ನೋಡಿದ್ರಾ, ನಾವು ಈ ರೀತಿ ತಿಳ್ಕೋಬೇಕು. ಇಲ್ಲಿ ಆತ್ಮತ್ವ ಇರುತ್ತೋ ಅಲ್ಲಿ ದೃಶ್ಯತ್ವ ಇದ್ರೂ ಕೂಡ ಏನಿರೋದಿಲ್ಲ, ಮಿಥ್ಯಾತ್ವ ಇರೋದಿಲ್ಲ. ಅವನು ಆವಾಗ ನೋಡಿ, ಅದು ಉಪಾಧಿ ಅಂದರೆ ಅದೇ ಅರ್ಥ. ಆತ್ಮತ್ವ ಎಲ್ಲಿರುತ್ತೋ ಅಲ್ಲಿ ದೃಶ್ಯತ್ವ ಇದ್ರೂ ಮಿಥ್ಯಾತ್ವ ಇರೋದಿಲ್ಲ. ಎಲ್ಲೆಲ್ಲಿ ಆತ್ಮತ್ವ ಇರೋದಿಲ್ಲ ಅಲ್ಲಿ ದೃಶ್ಯತ್ವ ಇದ್ರೆ ಮಿಥ್ಯಾತ್ವ ಇರುತ್ತೆ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಅವನು ಮಾತು ದಾರಿ ತಪ್ಪಿಸಕ್ಕೆ ಹೋಗ್ತಾನೆ, ಮತ್ತೆ ಉತ್ತರ ಕೇಳ್ತಾನೆ. ಈಗ ಆತ್ಮತ್ವ ಮಾತ್ರ ಉಪಾಧಿ ರೀತಿ ಚೆನ್ನ ತಸ್ಯೈವ ನಿರೂಪಣ. ಯಾವುದಕ್ಕೆ ಉಪಾಧಿ? ನಾವು ವಿಮತಂ ಸತ್ಯಂ ದೃಶ್ಯತ್ವ ಆತ್ಮವತ್ವ ಅಂತ ಹೇಳಿದ್ರು. ಅಲ್ಲೇನು ಉಪಾಧಿ ಅಂದ್ರೆ ಆತ್ಮತ್ವನೇ ಉಪಾಧಿ. ತಸ್ಯೈವ ನಿರೂಪಣ ನೋಡಯ್ಯದಡ್ಡ, ಇವರಿಗೆ ಆತ್ಮ ಅಂತ ಹೇಳೋದಕ್ಕೆ ಆಗಿಲ್ಲ ನಿನ್ನ ಕೈಲಿ. ವಾಟ್ ಈಸ್ ಆತ್ಮ? ಮುಂದಿನ ಪ್ರಶ್ನೆ ಇದೆ. ಆತ್ಮತ್ವ ಅನ್ನೋ ಜೀವತ್ವ ಇದೆಯೋ ಚೈತನ್ಯ ಇದೆಯೋ ಇದೆ ಅಂತ ಹೇಳಾಗಿಲ್ಲ. ಯಾಕೆ? ಯಾರೋ ಅವನು ನಿರ್ಗುಣವ, ನಿರ್ಗುಣದಲ್ಲಿ ಏನೇನೂ ಉಪಾಯಿಲ್ಲ. ದೇರ್ಫೋರ್ ಇವರು ಬ್ರಹ್ಮ ಎಷ್ಟರ ಮಟ್ಟಿಗಿದ್ದಾನೆ ಅಂದರೆ, ಜಡಕ್ಕೂ ಅವನಿಗೇನಿಲ್ಲ, ಆತ್ಮ ಅಂತ ಹೆಸರು ಅಷ್ಟೇ ಹೊರತು ಅವನಲ್ಲಿ ಆತ್ಮದ ಕುರಿತು ಯಾವ ಗುಣಗಳು ಇಲ್ಲ. ಒಂದು ಗುಣ ಬಂದ್ರೆ ಏನಾಗ್ತಾನೆ? ಅವನು ನಿರ್ಗುಣ ಆಗಿಬಿಡ್ತಾನೆ, ನಿರ್ಗುಣ ಹೋಗಿಬಿಡ್ತಾನೆ, ಸಗುಣ ಕೂತ್ಬಿಡ್ತಾನೆ. ಸಗುಣ ಆಗಬಾರ್ದು ಅಂತಿದ್ರೆ ಯಾವಾಗ ಏನು ಮೇಂಟೈನ್ ಮಾಡಬೇಕು? ಅವನು ನಿರ್ಗುಣ ಅಂತ ಮೇಂಟೈನ್ ಮಾಡೋದು. ನಿರ್ಗುಣ ಅಂತ ಮೇಂಟೈನ್ ಮಾಡಿದ್ಮೇಲೆ ಆತ್ಮತ್ವ ಒಪ್ಪಾರ್ದು ಅವನಲ್ಲಿ. ಆತ್ಮತ್ವ ಒಪ್ಪದೆ ಹೋದ್ಮೇಲೆ ಅವನು ಏನಾಗ್ತಾನೆ? ಅನಾತ್ಮನಾಗ್ತಾನೆ. ಅನಾತ್ಮನ ಆದಮೇಲೆ ದೃಶ್ಯತ್ವ ಬಂದರೆ ಏನಾಗಬೇಕು? ಅವನು ಮಿಥ್ಯ ಆಗಲೇಬೇಕು. ತಸ್ಯೈವ ಅನಿರೂಪಣ ನಚ ತಾವತ್ ಜ್ಞಾನತ್ವಂ ಆತ್ಮತ್ವಂ. ಇಲ್ಲ, ನಾನು ಜ್ಞಾನತ್ವನ ಆತ್ಮತ್ವ ಕರಿತೀನಿ ಅಂತ ಹೇಳಿದ. ಸರಿಯಲ್ಲ, ಜ್ಞಾತೃಜ್ಞೇಯ ಶೂನ್ಯಸ್ಯ ಜ್ಞಾನಶಾಪಿ ಶೂನ್ಯತ್ವಾತ್ ಎಂದು ಹೇಳಿದ್ದಾರೆ. ಆತ್ಮನನ್ನ ಜ್ಞಾನ ಅಂತ ಕರೆದ್ರೆ, ಜ್ಞಾನ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು, ಯಾವುದ್ರ ವಿಷಯದಲ್ಲಿ ಗೊತ್ತಾಯ್ತಾ, ಯಾರಿಗೆ ಯಾವ್ದ್ರ ವಿಷಯ ಹೇಳಲೇಬೇಕು ಅದನ್ನು. ಜ್ಞಾತೃಜ್ಞೇಯ ಅದಿಲ್ಲದೆ ಹೋದರೆ ಅದು ಜ್ಞಾನಕ್ಕೆ ಅರ್ಥ ಇಲ್ಲ. ಜ್ಞಾತೃಜ್ಞೇಯ ಜ್ಞಾನ ಮೂರು ಶಬ್ದಗಳು, ಜ್ಞಾತೃಜ್ಞೇಯ ಜ್ಞಾನ. ಒಂದು ಸೈಟ್ ನೋಡಿದ ತಕ್ಷಣ ಓದನ ಯಾರು ಅಂತ ಕೇಳುತ್ತ, ಇಲ್ಲದವ್ರ ಅರ್ಥ ಇಲ್ಲ ಅದಕ್ಕೆ, ಅಂದ್ರೆ ಇರಲೇಬೇಕು ಒಬ್ಬನು, ಇಲ್ಲದವ್ರ ಪದಾರ್ಥ ಇರಲಿಕ್ಕೆ ಆಗೋದಿಲ್ಲ. ಜ್ಞಾನ ಜ್ಞೇತೃ ಜ್ಞೇಯ ಇದರಲ್ಲಿ ಮೂರು ಒಪ್ಕೊಂಡ್ರೆ ಅದ್ವೈತ ಕಥೆ ಮುಗೀತ, ಅಲ್ಲಿ ಒಂದು ಎರಡು ಒಪ್ಕೊಂಡ್ರೆ ಮುಗೀತು, ಮೂರು ಒಪ್ಕೋಬೇಕಾಗುತ್ತೋ, ಸಾಧ್ಯ ಇಲ್ಲ. ನಾಪಿ ಜ್ಞಾನಾಶ್ರಯತ್ವಂ, ಅವನು ಜ್ಞಾನಶಾಪಿ ಶೂನ್ಯತ್ವ, ಜ್ಞಾನ ಶೂನ್ಯನಾದ್ರಿಂದ ಅವನ ಅದ್ವೈತ ಬ್ರಹ್ಮ ಏನಂತ ಕರಿಬೇಕು ನಾವು, ಜ್ಞಾನಶೂನ್ಯ ಅಂತ ಕರಿಬೇಕು. ಜ್ಞಾನಶೂನ್ಯ ಅದು ಯಾರು ಬಯ್ಯೋ ಪದ, ಅದು ಅಯೋಗ್ಯರನ್ನ ದೇವ್ರನ್ನ ಏನಂತ ಬೈದಾಗಾಯ್ತು, ಜ್ಞಾನಶೂನ್ಯ ಅಂತ ಕರೆದಾಗಾಯ್ತು. ಅವ್ರಿಗೆ ಅದೇ ಬೇಕಾಗಿರೋದು, ದೇವ್ರನ್ನ ಏನು ಮಾಡಬೇಕಾಗಿದೆ, ಅವರು ಬೈಬೇಕಾಗಿ. ಅದನ್ನೇ ಹೇಳ್ತಾರೆ, ವಿಶ್ವಮಿಥ್ಯ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ, ದೈತ್ಯ ಇತ್ತಂ ವ್ಯದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈ ಗುರುಗುಣಗಣೈ ಪೂರಿತೋ ವಾಸುದೇವ, ಮಂದಂ ಮಂದಂ ಮನಸ್ಸಿ ಸತಾಂ ಹಂತ ನೂನಂ ತಿರೋಬು. ಈಗ ಮಾಡಿ 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 ದೇವರನ್ನ ಮರೆಸಿಬಿಟ್ರು, ದೇವರನ್ನ ಕೆಡಿಸಿಬಿಟ್ರು, ದೇವರನ್ನ ಮರೆಸಿಬಿಟ್ರು. ಈ ರೀತಿಯಾಗಿ ಇರೋದನ್ನ ಹಾಲು ಬಂದಿದೆ, ನಿಂಬೆಹಣ್ಣು ಎಂಡ್ಬಿಟ್ಟು ಏನು ಮಾಡಿದ್ರನ್ನ ಯಾರಿಗೂ ಕುಡಿಲಕ್ಕೆ ಬರದಂತೆ ಮಾಡಿಬಿಟ್ರು ಅಷ್ಟೇ. ಇದು ಅವ್ರು ಮಾಡಿದ ಕೆಲಸ. ಅದಕ್ಕೆ ಅವ್ರು ಪ್ರಚ್ಛನ್ನ ಬೋಧರು ಅಂತ ಕೇಳಲಿಕ್ಕೆ ಅದೇ ಕಾರಣ. ಅಚ್ಚ ಸಾಮಾನ್ಯ ವಿಶೇಷ ಆತ್ಮತ್ವಂ, ಸಾಮಾನ್ಯ ವಿಶೇಷ ಅಂತ ಕರೆಯಾಗಿಲ್ಲ, ಜ್ಞಾನಾಶ್ರಯತ್ವ ಕರೆಯಾಗಿಲ್ಲ, ನಿರ್ಗುಣತ್ವ ಅಂಗೀಕಾರ. ಜ್ಞಾನ ಸ್ವರೂಪನಲ್ಲ, ಜ್ಞಾನಕ್ಕೆ ಆಶ್ರಯ ಆಗ್ತಾನೆ ಅಂತ ಹೇಳಿದ್ರೆ ನಿರ್ಗುಣತ್ವ ಹಾನಿ, ಜ್ಞಾನ ಸ್ವರೂಪನಾಗ್ತಾನೆ ಅಂತ ಹೇಳಿದ್ರೆ ಜ್ಞಾತೃಜ್ಞೇಯ ಅನ್ನೋ ಪದ ಉಪಯೋಗ ಆಗಿಲ್ಲ. ಆಮೇಲೆ ನಜ ಸಾಮಾನ್ಯ ವಿಶೇಷ ಆತ್ಮತ್ವಂ, ಸಾಮಾನ್ಯಶ್ಚಾಪಿ ವಾಸ್ತವಶ್ಚ ಪರಿಣಾಮ ಅಂಗೀಕಾರ. ನೋಡಿ, ಒಂದು ಆತ್ಮತ್ವ ಅಂತ ಸಾಮಾನ್ಯ ಇದೆ, ಆದ್ರೆ ಒಂದು ವೆರೈಟಿನೇ ಆತ್ಮ ಅಂತ ಕರಿತೀನಿ ಅಂತ ಹೇಳಿದ, ತಪ್ಪದು. ಯಾಕೆ, ಸಾಮಾನ್ಯ ಮತ್ತು ವಾಸ್ತವ ಅಂತ ಎರಡು ಒಪ್ಪೋದು ಸಾಧ್ಯ ಇಲ್ಲ ನಿನಗೆ. ಯಾವಾಗಲೂ ಸಾಮಾನ್ಯ ಅಂದ್ರೆ ಕಾಮನ್ ಫ್ಯಾಕ್ಟರ್, ಕಾಮನ್ ಫ್ಯಾಕ್ಟರ್ ಬರೋದು ಯಾವಾಗ, ಒಂದಿದ್ರೆ ಕಾಮನ್ ಫ್ಯಾಕ್ಟರ್ ಕರೆಯೋದಿಲ್ಲ, ಎರಡು ಮಿನಿಮಮ್ ಎರಡು ಇರಬೇಕು ಕಾಮನ್ ಫ್ಯಾಕ್ಟ್ರಿಗೂ ಕೂಡ. ಹೀಗಾಗಿ ಅದು ಸರಿಯಲ್ಲ. ಕಲ್ಪಿತಶ್ಚಿತ್ ದೇಹದ ಒಪ್ಪಿ ಸದ್ಭಾವ, ಕಲ್ಪಿತವಾದ ಒಪ್ತೇನೆ ಅಂತ ಕೇಳಿದರೆ ಕಲ್ಪಿತವಾದ ಒಪ್ಪೋದು ಒಂದೇ, ಒಪ್ಪದೇ ಇರೋದು ಒಂದೇ. ಸೂಡೋ ಕ್ವಾಲಿಫಿಕೇಶನ್, ನೋ ಕ್ವಾಲಿಫಿಕೇಶನ್ ಅಷ್ಟೇ. ಮುಂದೆ ಪ್ರಪಂಚಸ್ಯ ಸತ್ಯತ್ವೇ ದೃಶ್ಯತ್ವಯೋ ದೃಗ್ದೃಶ್ಯಯೋ ಸಂಬಂಧಾನುಪತ್ತೆ ಕಥಂ ದೃಶ್ಯತ್ವಂ ಇತಿ ಚೇತ್ ಅಂತರೇಣೈವ ಸಂಬಂಧಂ ದೃಶ್ಯತ್ವಮಸ್ತು ಅತಿ ಪ್ರಸಂಗಂಚ ಪ್ರತೀತಿರೇವ ಅಪಾಕರಿಷ್ಯತಿ. ಪ್ರಪಂಚಸ್ಯ ಸತ್ಯತ್ವೇ ದೃಗ್ದೃಶ್ಯಯೋ ಸಂಬಂಧ ಅನುಪಪತ್ತೇ ಕಥಂ ದೃಶ್ಯತ್ವಂ ಇತಿ ಚೇತ್. ನೋಡಿ, ಪ್ರಪಂಚ ಅಂತ ಒಪ್ಕೊಂಡ್ರೆ ದೃಕ್ ಮತ್ತು ದೃಶ್ಯ, ಜ್ಞಾನ ಮತ್ತು ಜ್ಞಾನ ವಿಷಯ, ಅದಕ್ಕೇನು ಸಂಬಂಧ ಹೇಳ್ತೀರಿ? ಅಂತರೇಣ ಇವ ಸಂಬಂಧಂ ದೃಶ್ಯತ್ವಮಸ್ತು, ಅದಕ್ಕೆ ಹೇಳ್ತಾರೆ ಯಾವ ಸಂಬಂಧನೂ ಬೇಕಿಲ್ಲ. ಇದು ದೃಕ್ ದೃಶ್ಯ ಭಾವನೆ ಸಂಬಂಧ, ಇನ್ಯಾವ ಸಂಬಂಧನೂ ಬೇಕಿಲ್ಲ. ಹಾಗೆಲ್ಲ ಅತಿಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಅತಿಪ್ರಸಂಗಂಚ ಪ್ರತೀತಿರೇವ ಅಪಾಕರಿಷ್ಯತಿ. ಯಾವುದೇ ಅತಿಪ್ರಸಂಗ ಅಂದ್ರೆ ಏನೋ, ಲಕ್ಷ್ಯ ಭಿನ್ನವಾದ ಅತಿವ್ಯಾಪ್ತಿ ಇದ್ದಾಗ ಲೆಕ್ಕ, ಅದು ಒಂದು ಅದೆಂದೂ ಬರೋ ಸಂಭವ ಇಲ್ಲ ಅಂತ ತಿಳಿಸ್ತಾರೆ. ಸಂಯೋಗೋವ ಅಸ್ತು ಗುಣತ್ವ ನೀತಿ ಚೇತ್ ತ್ಯಜ್ಯತಾಂ ಗುಣತ್ವಂ, ಗುಣತ್ವೇವ ಗುಣಾದಿ ಪಂಚಕಸ್ಯ ನಿರ್ಗುಣತ್ವ ನಿಷ್ಕ್ರಿಯತ್ವ ಪರಿಭಾಷಾ ನಾ ಆಧರಣೀಯ. ಅಲ್ಲಿ ಪ್ರಶ್ನೆ ಹಾಕೋ, ದುರ್ಗದೃಶ್ಯಗಳು ಏನೇನು ಸಂಬಂಧ ಅಂತ ಕೇಳಿದರೆ ಸಂಬಂಧ ಹೇಳಕ್ಕೆ ಬರೋದಿಲ್ಲ ಅಂದರು. ಏನು ಹೇಳಬೇಕಾಗಿಲ್ಲ, ದುರ್ಗದೃಶ್ಯ ಭಾವ ಸಂಬಂಧನೇ ಸಾಕು. ಇಲ್ಲ ಸಂಯೋಗ ಅಂತ ಹೇಳ್ತೀವಿ ಅಂದರೆ ಹೇಳ್ಬೋದು, ಗುಣತ್ವ ನೀತಿ ಚೇತ್ ಅದು ಗುಣಕ್ಕೂ ಅದಕ್ಕೆ ಸಂಯೋಗ ಬರೋದಿಲ್ಲ ಅಂತ ಹೇಳಿದರೆ ತ್ಯಜ್ಯತಾಂ ಗುಣತ್ವ, ಗುಣತ್ವ ಅಂತ ಕರೆಯಲೇಬೇಡದ್ರ. ಗುಣತ್ವೇವ ಗುಣಾದಿ ಪಂಚಕಸ್ಯ ನಿರ್ಗುಣತ್ವ ನಿಷ್ಕ್ರಿಯತ್ವ ಪರಿಭಾಷಾ ನಾ ಅಗರಣೀಯ. ಇಲ್ಲ ಸಮವಾಯ ಸಂಬಂಧ ಹೇಳ್ತೀವಿ ಅಂತ ಕೇಳಿದರೆ ಪ್ರಕ್ರಿಯಾತು ಪ್ರಕಾರಾಂತರೇಣ ಕಲ್ಪ್ಯತಾಂ, ಸಮವಾಯೋವ ಅಸ್ತು ಪ್ರಕ್ರಿಯಾತು ಪ್ರಕಾರಾಂತರೇಣ ಕಲ್ಪ್ಯತಾಂ. ಆ ನ್ಯಾಯಕ್ಕೆ ಹೇಳಿದ ಸಮಯ ಇರಬೇಕಾದ್ರೆ ಹೇಳ್ಕೊಂಬಿಡು, ಅಂತೂ ನೀವು ಬಿಡಾಗಿಲ್ಲ, ಯಾವ್ದಾದ್ರು ಸಂಬಂಧ ಹೇಳ್ಕೋಬೇಕು. ಕಿಂಚ ಗುಣಗುಣಿನೋಹೋ ಸಂಯೋಗ ಅನುಪಪತ್ತೌ ಸಮವಾಯೇವ ಸಮವಾಯವ ತಂತುದ್ವಯಶ್ಚ ಸಮವಾಯ ಅಸಂಭವೇ ಸಂಯೋಗ ಇವ ಚ ದೃಗ್ದೃಶ್ಯಯೋಹೋ ಪ್ರಸಿದ್ಧ ಸಂಬಂಧ ಅನುಪತ್ತೌ ಅನ್ಯ ಏವ ಕಲ್ಪಿತ ಕಶ್ಚಿತ್ ವಾಸ್ತವ ಕಿಂ ನ ಕಲ್ಪನೀಯ ನಹಿ ಪ್ರಕ್ರಿಯಾ ಪರೀಕ್ಷೆಯೋ ವಸ್ತು ಪರೀಕ್ಷೆಯಾದ್ ಗರೀಯಾನ್. ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ ಇದು, ನಹಿ ಪ್ರಕ್ರಿಯಾ ಪರೀಕ್ಷೆಯೋ ವಸ್ತು ಪರೀಕ್ಷೆಯಾದ್ ಗರೀಯಾನ್. ಅಲ್ಲಿ ಯಾವ ಸಂಬಂಧ ಹೇಳಬೇಕು, ಅದು ಏನಾದರೂ ಸಂಬಂಧ ಹೇಳಬೇಕು ನೀನು. ಯಾತಕ್ಕೆ ಅಂದರೆ ವಸ್ತು ಕಂಡಾಗಿದೆ, ಈಗ ಗೊತ್ತಾಯ್ತು ಭೂರಿ ಬಂದಾಯ್ತು ಅವನೀಗ, ಹೇಗೆ ಬಂದ ಅಂತ ಕೇಳಿದರೆ ಬಂದ ಅಂದ್ಮೇಲೆ ಏನು ಮಾಡಬೇಕು, ಹೇಗೋ ಬಂದ ಹೇಳಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಯಾವಾಗ ಬರೋಕ್ಕೆ ಸಾಧ್ಯ ಅಲ್ಲ, ಬಂದಿಲ್ಲ ಅಂತ ಹೇಳಬಾರ್ದು. ಯಾಕೆಂದರೆ ಬಂದಾಗಿದೆ ಈಗಾಗಲೇ, ಸಂಬಂಧ ಇರೋದು ಯಾವ್ದಾದ್ರು ಸಂಬಂಧ ಹೇಳಬೇಕೆ ಹೊರತು ಸಂಬಂಧ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಇದನ್ನು ಸಫ್ಯಾಕ್ಟ್ ಅಂದ್ರೆ ಅದು ಸೈನ್ಸಿನ ಅಪ್ರೋಚ್ ಅದೇನೆ. ಈ ನೋಬೆಲ್ ಪ್ರೈಸ್ ಬಂದವ್ರದ್ದು ಕೂಡ ತಪ್ಪು ಅಂತ ಪ್ರೂವ್ ಮಾಡಿ ಏನು ಮಾಡ್ತಾರೆ, ನೋಬೆಲ್ ಪ್ರೈಸ್ ವಾಪಸ್ ತೊಗೊಳ್ಳೋದಿಲ್ಲ, ಬಟ್ ವಿಷಯ ತಪ್ಪು ಅಂತ ಹೇಳ್ತಾರೆ. ಗೊತ್ತಾಯ್ತಿಲ್ಲ, ಎಂಥ ಒಂದು ದೊಡ್ಡ ಸಂಶೋಧನೆ ಮಾಡಿದ್ರೆ ಡಿಗ್ರಿ ಕೊಟ್ಬಿಡ್ತಾರೆ ಅಂತ ತಿಳ್ಕೊಬೋಣ. ಮುಂದೆ ಅದು ಯಾರು ರಿಪೀಟ್ ಮಾಡಬಾರ್ದು ಅಂತೇನಿಲ್ಲ, ಅವನೇ ರಿಪೀಟ್ ಬೇಕಾದ್ರೆ ಮಾಡೋದು, ಮಾಡಿದವನೇ ತಪ್ಪು ಅಂತ ಹೇಳ್ಬೋದು ಬೇಕಾದ್ರೆ. ಅದು ಮಾತ್ರ ಮೊದಲ ಸಂಶೋಧನೆ ವೇಸ್ಟ್ ಅಲ್ಲ, ಇದನ್ನ ಮತ್ತೆ ಬಿಡಾಗೇ ಇಲ್ಲ. ಅದು ಅದು ಸೈಂಟಿಸ್ಟ್ ಅನ್ನೋದು, ಯಾತಕ್ಕೆ ಸೈನ್ಸ್ ಪಾಪ್ಯುಲಾರಿಟಿ ಬಂತು ಅಂದರೆ ಅವ್ರು ಏನು ಮಾಡ್ತಾರೆ, ಫ್ಯಾಕ್ಟ್ಸ್ ಪ್ರಧಾನ ಆಗುತ್ತೆ, ಫ್ಯಾಕ್ಟ್ಸ್ ಇರ್ತಕ್ಕಂತೆ ಥಿಯರಿ ಚೇಂಜ್ ಮಾಡ್ತಾರೆ, ಥಿಯರಿ ಇರ್ತಕ್ಕಂತೆ ಫ್ಯಾಕ್ಟ್ಸನ್ನು ಮೆಂಡ್ ಮಾಡಬಾರ್ದು. ಇವರು ಇವರೇನ್ ಮಾಡ್ತಿದ್ದಾರೆ ಅಂದ್ರೆ ಉತ್ತರ ಕೊಡಕ್ಕೆ ಬರೋದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿದ ತಪ್ಪು ಅದಕ್ಕೆ ಹೇಳಿದ ಸರಿಯಲ್ಲ ಏನಾದ್ರು ಕಲ್ಪನೆ ಮಾಡಬೇಕು ಯಾತಕ್ಕೆ ನಗಿ ಪ್ರಕ್ರಿಯಾ ಪರೀಕ್ಷೆಯ ವಸ್ತು ಪರೀಕ್ಷೆಯಾದ್ ಗರಿಯಾತ್ ನೆನ್ಪಿಟ್ಕೊಳ್ಳಿ ವಾಕ್ಯನ ಪ್ರಕ್ರಿಯಾ ಪರೀಕ್ಷೆಯ ಒಂದು ವಸ್ತು ಪರೀಕ್ಷೆಯ ಪ್ರಕ್ರಿಯೆ ಅಂದ್ರೆ ಥಿಯರಿ ಅಂತ ಇಟ್ಕೊಳ್ಳಿ ಥಿಯರಿ ವಸ್ತು ಅಂದ್ರೆ ಫ್ಯಾಕ್ಟ್ ಥಿಯರಿ ಹೋಗೋದು ದೊಡ್ಡದ ಫ್ಯಾಕ್ಟ್ ಹೋಗೋದು ದೊಡ್ಡದ ಫ್ಯಾಕ್ಟ್ ಹೋಗೋದು ಭಾರಿ ತಪ್ಪಾಗುತ್ತೆ ಆದ್ರಿಂದ ಥಿಯರಿನ ಚೇಂಜ್ ಮಾಡಬೇಕು ಹೊರತು ಫ್ಯಾಕ್ಟ್ನ ಚೇಂಜ್ ಮಾಡಬಾರ್ದು ಥಿಯರಿ ಬೆಲೆ ಬರೋದು ಯಾವಾಗ ಫ್ಯಾಕ್ಟ್ ಇದ್ರೇನೆ ಇವತ್ತು ಫ್ಯಾಕ್ಟೇ ಇಲ್ಲ ಅಂತ ಹೇಳೋದಾದ್ರೆ ಅರ್ಥ ಏನು ಅದಕ್ಕೆ ಈ ಲೈನ್ ಇಟ್ಕೊಂಡ್ಬಿಟ್ರೆ ನಹಿ ಪ್ರಕ್ರಿಯಾ ಪರೀಕ್ಷೆಯೋ ವಸ್ತು ಪರೀಕ್ಷೆಯಾದ್ ಗರಿಯಾನ್ ಪ್ರಕ್ರಿಯೆ ಕಳ್ಕೊಂಡ್ರೂ ಪರವಾಗಿಲ್ಲ ಎಂದು ಕೂಡ ಏನು ಕಳ್ಕೋಬಾರ್ದು ವಸ್ತುವನ್ನು ಕಳ್ಕೋಬಾರ್ದು ಈ ಮಾತು ಸರಿಯಾಗಿ ನೆನ್ಪಿಟ್ಕೊಂಡು ಇವೆಲ್ಲ ಮಧ್ಯ ಮಧ್ಯ ಪೂರ್ತಿ ಕೋಟಬಲ್ ಲೈನ್ಸ್ ಇವು ಯಾವುದೇ ಪ್ರಸಂಗ ಬಂದರೂ ಕೂಡ ಅದನ್ನು ತಿಳ್ಕೋಬೇಕಲ್ಲ ಕಿಂಚ ಮಿಥ್ಯಾತ್ವೇಪಿ ಕಥಂ ದೃಶ್ಯತ್ವ ಅದು ಹೇಳಿಲ್ಲ ನೀರಲ್ಲಿ ಬಿದ್ದುಬಿಟ್ಟಿದೆ ಮಗು ಎತ್ತಬೇಕೀಗ ಈ ಮಡಿ ದೊಡ್ಡದ ಎತ್ತ ದೊಡ್ಡದ ಮಡಿ ದೊಡ್ಡದು ಅಂದ್ರೆ ಅದಕ್ಕಿಂತ ದಂಡನೆ ಇರೋಕ್ಕೆ ಸಾಧ್ಯ ಇಲ್ಲ ಮೊದಲು ಏನು ಮಾಡಬೇಕು ಅವನೀಗ ಮೊದಲು ಎತ್ತಿಬಿಡ್ಬೇಕು ಮಡಿಗಿಡಿ ಏನು ಯೋಚನೆ ಮಾಡಬಾರ್ದು ಯಾಕೆ ವಸ್ತು ಜೀವ ಮುಖ್ಯ ಅಲ್ಲಿ ಮಡಿ ಮುಖ್ಯ ಅಲ್ಲ ಯಾವುದು ಮುಖ್ಯ ಜೀವ ಮುಖ್ಯ ಆಮೇಲೆ ಜೀವ ತೆಗೆದು ಬಿಡದ ಮತ್ತಿರೋ ಸ್ಥಾನ ಮಾಡಿ ಏನು ದೊಡ್ಡದಲ್ಲ ಗೊತ್ತಾಯ್ತಾ ಮಡಿ ಬಿಡಬೇಕಾಗಿಲ್ಲ ಆದರೆ ಮಡಿಗೋಸ್ಕರವಾಗಿ ಪ್ರಾಣ ಕಳ್ಕೊಳ್ಳೋಕೆ ಹೋಗ್ಬಾರ್ದು ಇನ್ನೊಬ್ಬರು ಪ್ರಾಣ ತೆಗಲಿಕ್ಕೆ ಹೋಗ್ಬಾರ್ದು ಅದೇ ಪ್ರಕ್ರಿಯೆ ಇಟ್ಕೋ ಎಲ್ಲಿವರೆಗೆ ಪ್ರಕ್ರಿಯೆಗೆ ಬೆಲೆ ಇರುತ್ತೆ ವಸ್ತುವಿಗೆ ಅನುಗುಣವಾಗಿಂತ ಪ್ರಕ್ರಿಯೆ ಭಾರಿ ಮಹತ್ವ ಇದೆ ಬಟ್ ವಸ್ತು ವಿರೋಧ ಬರೋದಾದ್ರೆ ಪ್ರಕ್ರಿಯೆ ಏನು ಮಾಡಬೇಕಾಗ ತೆಗೆದುಹಾಕ್ಬಿಡೋದು ಅದರ ಅರ್ಥ ಅದಕ್ಕೆ ಸಂಧ್ಯಾವನ್ನೇ ಮುಖ್ಯ ಈಗ ಗೋಪಿಚಂದ್ರನ ಹಚ್ಕೊಂಡೇ ಮಾಡಬೇಕು ಗೋಪಿಚಂದ್ರ ಸಿಗಲಿಲ್ಲ ಏನು ಮಾಡಬೇಕಾಗ ಸಂಧ್ಯಾನೆ ಬಿಡಬಾರ್ದು ಮತ್ತೆ ನೀರಲ್ಲಿ ಹಚ್ಕೋ ಸಂಧ್ಯಾವನ್ನೇ ಪ್ರಧಾನ ಗೋಪಿಚಂದ್ರನ ಅಂಗ ಅದಕ್ಕೆ ಅದಿಲ್ಲ ಅಂತ ಇದನ್ನೇ ಬಿಡ್ಲಕ್ಕೆ ಹೋಗ್ಬಾರ್ದು ಆದರೆ ಅದು ಇಲ್ಲದ ಇದ್ದಾಗ ಬಿಡಬಾರ್ದು ಮತ್ತೆ ಗೋಪಿ ಇದ್ದ ಕಾಲಕ್ಕೆ ಬಿಡಲೇಬಾರ್ದು ಇಲ್ಲ ಅಂದರೆ ಸಂಧ್ಯಾವನ್ನೇ ಬಿಡಬಾರ್ದು ಅಂಗ ಅಂಗಿಗಳು ಅಂತಿರುತ್ತೆ ಅಂಗ ಅಂಗಿಗಳಲ್ಲಿ ಯಾವ್ದು ಪ್ರಧಾನ ಯಾವಾಗಲೂ ಅಂಗಿ ಪ್ರಧಾನ ಅಂಗ ಕಂಡದ ಅಂಗಿ ಅಲ್ಲ ಕಂಡದಲ್ಲಿ ಅಂಗಿ ಅಂತ ಪದ ಬಂದ್ಬಿಟ್ಟಿದೆ ಕಂಡದಲ್ಲಿ ಅಂಗ ಇರೋದು ಅಂಗಿ ಅಂಗಕ್ಕೆ ಬರೋದು ಅಂಗಿ ಆ ಥರ ಆಗಿದೆ ಅದು ನಿಜವಾದ ಅಂಗಿ ಪ್ರಧಾನ ಅಂಗ ಅಪ್ರಧಾನ ಇಲ್ಲಿ ಅಂಗನೇ ಪ್ರಧಾನ ಅಂಗಿ ಅಂಗಿ ಬಿಸಾಕ್ಬೋದು ಬೇಕಾದ್ರೆ ಅಂಗ ಬಿಸಾಕ್ಲಿಕ್ಕಾಗತ್ತಾ ಕನ್ನಡದಲ್ಲಿ ಅರ್ಥ ಬೇರೆ ಸಂಸ್ಕೃತದಲ್ಲಿ ಬೇರೆ ನಹಿ ಪ್ರಕ್ರಿಯಾ ಪರೀಕ್ಷೆಯೋ ವಸ್ತು ಪರೀಕ್ಷೆಯಾತ್ ಗರಿಯಾನ್ ಕಿಂಚ ಮಿಥ್ಯಾತ್ವೇಪಿ ಕಥಂ ದೃಶ್ಯತ್ವ ಗಗನ ಇವ ಗಂಧರ್ವ ನಗರಸ ದೃಶಿ ಪ್ರಪಂಚಶ್ಚ ಆರೋಪಿತತ್ವಾದಿತಿ ಚೇತ್ ತರ್ಹಿ ಸರ್ವೇಣ ಸರ್ವಂ ದೃಶ್ಯೇತ ಈ ಹೇಳ್ತಾನೆ ಕಿಂಚ ಮಿಥ್ಯಾತ್ವೇಪಿ ಕಥಂ ದೃಶ್ಯತ್ವ ಗಗನ ಇವ ಮಿಥ್ಯಾತ್ವ ಇದ್ದಾಗ ದೃಶ್ಯತ್ವ ಎಲ್ಲಿಂದ ಸ್ವಾಮಿ ಬರುತ್ತೆ ಗಗನ ಇವ ಗಂಧರ್ವ ನಗರಸ್ಯ ದೃಶಿ ಪ್ರಪಂಚಶ್ಚ ಆರೋಪಿತತ್ವಾದಿತಿ ಚೇತ್ ತರ್ಹಿ ಸರ್ವೇಣ ಸರ್ವಂ ದೃಶ್ಯೇತ ನವಾ ಕೇನಾಪಿ ಕಿಂಚಿತ್ ಇಂದ್ರಿಯ ಸನ್ನಿಕರ್ಷಾಧಿಕಂ ನಿಯಾಮಕಮಿತಿ ಚೇತ್ ತರ್ಹಿ ಕಿಮನೇನ ಆರೋಪಿತತ್ವೇನ ಅದು ಹೇಳಿದ್ದಾನೆ ಆರೋಪಿತವಾದ ಮಾತ್ರ ಕಾಣುತ್ತೆ ಇದುವರೆ ಕಾಣದೇ ಇಲ್ಲ ಅಂತ ಹೇಳಿದ ತಪ್ಪದು ಇಂದ್ರಿಯ ಸನ್ನಿಕರ್ಷಾಧಿಕಂ ನಿಯಾಮಕಮಿತಿ ಚೇತ್ ತರ್ಹಿ ಕಿಮನೇನ ಆರೋಪಿತತ್ವೇನ ಕರಣ ಸಂಬಂಧಾದಿ ನಿಬಂಧನೋ ವಿಷಯ ವಿಷಯೀಭಾವ ಏವ ಅಸ್ತು ದೃಗ್ದೃಶ್ಯಯೋ ಸಂಬಂಧ ಇತಿ ಸಂಕ್ಷೇಪ ಸಿಂಪಲ್ ದೃಗ್ದೃಶ್ಯಗಳಿಗೆ ಏನು ಸಂಬಂಧ ಇದೆ ಅಂದರೆ ವಿಷಯ ವಿಷಯೀಭಾವ ಸಂಬಂಧ ಇದೆ ಅಷ್ಟೆ ವಿಷಯ ವಿಷಯೀಭಾವ ವಿಷಯ ಅಂದರೆ ವಸ್ತು ವಿಷಯ ಎಂದರೆ ತೋರಿಸಿಕೊಡೋ ಜ್ಞಾನ ದೃಕ್ ದೃಶ್ಯ ಈ ಸಂಬಂಧ ಒಪ್ಕೊಂಡ್ರೆ ಸಾಕಿ ಏನು ಸಂಬಂಧನ ಒಪ್ಕೋಬೇಕಾಗಿಲ್ಲ ಸಂಬಂಧ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ವಸ್ತುವನ್ನು ಅಲ್ಲಗಳಿಲ್ಲಕ್ಕೆ ಹೋಗಬಾರ್ದು ಅಲ್ಲ ಅದನ್ನ ಒಪ್ಪಬೇಕು ಅವನು ಒಪ್ಪದೆ ಹೋದ್ರೆ ಪ್ರತ್ಯಕ್ಷಕ್ಕೆ ಪ್ರಾಬ್ಲಮ್ ಬರುತ್ತೆ ಅವನು ಒಪ್ಪಲೇಬೇಕು ಅದನ್ನ ಮನೆಗೆ ಏನು ಮಾಡಿಬಿಡ್ತಾನೆ ಪ್ರಮಾಣ 3-8 ಬಾಯಿ ಬಂದಷ್ಟು ಹೇಳ್ಕೊಂಡ್ಬಿಟ್ಟು ಕೊನೆಗೆ ವೇದ ಭಾರಿ ದೊಡ್ಡ ಪ್ರಮಾಣ ಅಂತ ಹೇಳ್ಬಿಡ್ತಾನೆ ಪ್ರತ್ಯಕ್ಷಕ್ಕಿಂತ ವೇದ ದೊಡ್ಡದು ವೇದಕ್ಕೆ ವಿರುದ್ಧವಾಗಿ ಪ್ರತ್ಯಕ್ಷ ಇದ್ರೆ ಪ್ರತ್ಯಕ್ಷ ಬಿಟ್ಬಿಡ್ಬೇಕು ಅವ್ರ ವಾದ ಇದೆಲ್ಲ ತತ್ವನಿಲಯದಲ್ಲಿ ಬರುತ್ತೆ ಅದಕ್ಕೆ ಆಚಾರ ಹೇಳ್ತಾರೆ ಹಾಗೆ ಬಿಡಕ್ಕೆ ಬರೋದಿಲ್ಲ ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಪ್ರತ್ಯಕ್ಷನೇ ಫೈನಲ್ ವೇದನ ಪ್ರತ್ಯಕ್ಷಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು ಅಂದ್ರೆ ಪ್ರತ್ಯಕ್ಷನ ಬದಲಾಯಿಸಬಾರ್ದು ಅದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಮೃದ ಬ್ರವೀತ್ ಅಂತ ವೇದವಾಕ್ಯ ಮಣ್ಣು ಮಾತಾಡಿತು ಅಂತ ವೇದವಾಕ್ಯ ಅದನ್ನ ಒಪ್ಪೋದಿಲ್ಲ ಅದಕ್ಕೇನು ಮಾಡ್ತೀವಿ ಅದಕ್ಕೆ ಅರ್ಥ ಬಟ್ ವೇದವಾಕ್ಯ ಅಪ್ರಮಾಣ ಅಂತ ಕರೆಯೋದಿಲ್ಲ ಆ ಅರ್ಥ ಒಪ್ಪೋದಿಲ್ಲ ಅದಕ್ಕೇನು ಮಾಡ್ತೀವಿ ಅಂದರೆ ಪ್ರತ್ಯಕ್ಷದಲ್ಲಿ ಏನು ಕಂಡಿದೆ ನಮಗೆ ಪ್ರತ್ಯಕ್ಷದಲ್ಲಿ ಏನು ಕಂಡಿದೆ ಮಣ್ಣು ಮಾತಾಡೋದಿಲ್ಲ ಅದನ್ನ ಬಿಡೋಕ್ಕೆ ಸಾಧ್ಯ ಇಲ್ಲ ಈಗ ಅದಕ್ಕೆ ತಕ್ಕಂತೆ ವೇದವಾಕ್ಯ ಅರ್ಥ ಮಾಡಬೇಕು ಸೊ ಮಣ್ಣು ಮಾತಾಡೋದಿಲ್ಲ ಅನ್ನೋದು ಗ್ಯಾರಂಟಿ ವೇದ ಮಣ್ಣು ಮಾತಾಡ್ತು ಅಂತ ಹೇಳಿದ್ದನ್ನು ಗ್ಯಾರಂಟಿ ಅದಕ್ಕೇನು ಹೇಳಬೇಕಾಗ ಮಣ್ಣು ಮಾತಾಡಿತ್ತು ಅಲ್ಲ ಮಣ್ಣಿನ ಅಭಿಮಾನ ದೇವತೆ ಮಾತಾಡಿದ್ಲು ಯಾತಕ್ಕೆ ಇಷ್ಟು ಅರ್ಥ ಮಾಡಕ್ಕೆ ಬಂತು ನಾವೀಗ ಪ್ರತ್ಯಕ್ಷಕ್ಕೆ ಮಹತ್ವ ಕೊಟ್ಟಿದ್ದರಿಂದ ಪ್ರತ್ಯಕ್ಷ ಮಹತ್ವ ಕೊಡದೆ ಹೋಗಿದ್ದು ಬಿಡ ಹಾಗೆ ಹೇಳಬೇಡ ವೇದ ಹೇಳಿದೆ ಮಣ್ಣು ಮಾತಾಡುತ್ತೆ ಅಂತ ಹೇಳಿಬಿಡ್ತೀವ ಹೇಳೋದಿಲ್ಲ ವೇದ ಹೇಳಿದ್ರೂ ಕೂಡ ಆ ಅರ್ಥ ಅದಕ್ಕಲ್ಲ ಅಂತ ಹೇಳುತ್ತೆ ಯಾತಕ್ಕೆ ಅರ್ಥಕ್ಕೆ ಗಮನ ಕೊಟ್ಟಿವೆ ಅಂದರೆ ಪ್ರತ್ಯಕ್ಷದ ಕೈ ಬಿಡಲಕ್ಕೆ ಬರೋದಿಲ್ಲ ಅವ್ರು ಹಾಗಲ್ಲ ಹಾಗೆ ಅವರು ವೇದನೇ ದೊಡ್ಡದು ಅಂತ ಹೇಳ್ಬಿಡ್ತಾರೆ ವೇದ ಅಭಿಮಾನದ ಕಾರಣ ಇರಲೇಬೇಕಾಗಿಲ್ಲ ಹಾಗಿದೆ ವೇದ ದೊಡ್ಡದು ಅಂತ ಹೇಳೋದಾಗಿದೆ ಬಟ್ ವೇದ ಯಾವಾಗ ದೊಡ್ಡದಾಗುತ್ತೆ ಅಂತ ಕೇಳಿದ್ರೆ ಪ್ರತ್ಯಕ್ಷಕ್ಕೆ ಸಂಬಂಧಪಡದ ವಿಚಾರ ಹೇಳಿದಾಗ ಅದೇನದು ಅದು ಫೈನಲ್ ವೇದದ ಮಾತ್ರ ಏನು ಮಾಡಿ ವೇದ ನಾರಾಯಣ ಇದ್ದಾರೆ ಅವನ ಅಣು ಹೌದು ಮಹತ್ವ ಹೌದು ಹೇಗಿರುತ್ತೆ ಅಂತ ಕೇಳಿದ್ರೆ ವೇದ ಹೇಳುತ್ತೆ ಏನು ಮಾಡೋಕ್ಕೆ ಸಹ ಒಪ್ಕೊಳ್ಳಬೇಕು ಆ ದೇವರಂಥ ಪದಾರ್ಥ ನಾವಲ್ಲ ಆದ್ರಿಂದಾಗೇನೆ ದೇವ್ರ ಬಗ್ಗೆ ಒಪ್ಕೋಬೇಕು ದೇವ್ರ ಪ್ರತ್ಯಕ್ಷ ಕಾಣ ವಸ್ತು ಅಲ್ಲ ಆಗಮ ಹೇಳುತ್ತು ಆಗಮ ಗುಣನ ಹೇಳುತ್ತು ಒಪ್ಕೋಬೇಕು ಅದನ್ನ ಮನುಷ್ಯರಿಗೆ ಹೇಳಕ್ಕೆ ಬರೋದಿಲ್ಲ ಮಾತನ್ನು ಈಗ ಪ್ರತ್ಯಕ್ಷ ಸಿದ್ಧ ಅದು ಆಗಮ ಸಿದ್ಧ ಈ ವ್ಯತ್ಯಾಸ ಅವ್ರಿಗೆ ಗೊತ್ತಿಲ್ಲ ಅರ್ಥ ಆಯ್ತಾ? ಅದರಿಂದ ತಪ್ಪು ಮಾಡ್ತಾರೆ. ಅದು ಕೂಡ ವೇದಗಳು ಡೈರೆಕ್ಟ್ ಪ್ರಮಾಣ ಅದು ಅಲ್ಲ, ತತ್ವ ವೇದಕ ಅಥವಾ ಎರಡು ಮತ್ತೆ. ಅದರ ವೇದಗಳಲ್ಲಿ ಇನ್ಫೈನೈಟ್ ವೇದಗಳಿದ್ರೆ ಐದು ಬಿಟ್ಟರೆ ಉಳಿದೆಲ್ಲ ಏನವು ಅತತ್ವ ವೇದ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಏನಾಯ್ತು ಅಲ್ಲಿಗೆ? ಐದು ಮಾರ್ಕ್ಸ್ ಬಂದ್ರೆ, ನೂರಕ್ಕೆ ಐದು ಮಾರ್ಕ್ಸ್ ಬಂದ್ರೆ ಏನರ್ಥ? ಫೇಲ್ ಅಂತ ಅರ್ಥ. ಸೊ ಎಲ್ಲ ವೇದರು ಸುಳ್ಳು ಅಂತ ಹೇಳಿದೆ ಲೆಕ್ಕ. ಐದಾದ್ರೂ ಡೈರೆಕ್ಟ್ ಆಗಿ ಹೇಳುತ್ತ ತತ್ವ ವೇದ, ಅದು ಅದು ಇಂಡೈರೆಕ್ಟ್ ಆಗಿ ತತ್ವ ವೇದ, ಅತತ್ವ ತತ್ವ ವೇದಕ ಅಂತೆ. ಅರ್ಥ ಆಯ್ತಾ? ಉಳಿದ ವೇದಗಳೆಲ್ಲ ಅತತ್ವ ವೇದಕ, ತತ್ವ ವೇದಕ ವೇದಗಳು ಡೈರೆಕ್ಟ್ ಆಗಿ ತತ್ವ ಹೇಳೋದಿಲ್ಲ. ಹೇಗೆ ಹೇಳುತ್ತವು? ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಮತ್ತೆ ಅದನ್ನ ನಂಬಿಕೊಂಡು ಫಾಲೋ ಮಾಡ್ಬೇಕಂತ ಇವ್ರನ್ನ. ಎಂದಾದ್ರೂ ಸಾಧ್ಯ ಇದೆಯಾ ಈ ರೀತಿ ತಪ್ಪು ದಾರಿ ತರೋದೇ ಅವ್ರ ವಿಶೇಷ. ಎಲ್ಲ ವೇದ ಓದ್ತಾರೆ, ನಮಗಿಂತ ಜಾಸ್ತಿ ಓದ್ತಾರೆ. ಓದಿ ಹೇಳೋದು ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಏನು ಕಷ್ಟಪಟ್ಟು ಯಾವಾಗಲೂ ಕೂಡ ಬುದ್ಧಿವಂತರಿಗಿಂತ ದಡ್ಡ ಭಾರಿ ಕಷ್ಟಪಡ್ತಾನೆ ಫೇಲ್ ಆಗ್ತಾನೆ. ಆ ಟೈಪ್ ದಡ್ಡ ಭಾರಿ ಕಷ್ಟಪಟ್ಟು ಫೇಲ್ ಆಗ್ತಾರೆ, ಬುದ್ಧಿವಂತ ಸುಗ್ನ ಇದ್ಕೊಂಡು ಪಾಸ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಬುದ್ಧಿ ಇರದೆ ಅವರಿಗೆ, ಅವ್ರಿಗೆ ಬುದ್ಧಿ ಇಲ್ಲ. ಇಷ್ಟೇ ಡಿಫರೆನ್ಸ್. ಕಿಂಚ ಮಿಥ್ಯಾತ್ವೇಪಿ ಕಥಂ ದೃಶ್ಯತ್ವ ಎಂದು ಹೇಳಿದ್ದೆ. ಯಾವುದೋ ಒಂದು ಹಾಟ್ಲಲ್ಲಿ ಇದ್ದಾಗ ಒಬ್ಬ ಹುಡುಗ ಓದ್ತಾನೆ ಇದ್ದಿಲ್ಲ, ಅವನು ಹುಡುಗರು ಭಾರಿ ಓದ್ತಿದ್ರು. ಅವನು ರ್ಯಾಂಕ್, ಅವನು ಓದ್ದೇ ಇದ್ದವನು, ಯಾವಾಗಲೂ ಮಲಗಿರ್ತಿದ್ದ ಅವನು ರ್ಯಾಂಕು. ಓದೋರೆಲ್ಲ ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಕೆಲವರು ಫೇಲು. ಯಾತಕ್ಕೆ ಅಂತ ಕೇಳಿದ್ರೆ ಮಲಗಿಕೊಂಡು ಅವ್ರು ಓದೋದ್ರಿಗೆ ಕೇಳ್ಕೋದು, ಗಟ್ಟಿಯಾಗಿ ಓದ್ತಿದ್ದಾರಲ್ಲ, ಕೇಳ್ಕೋತ ಮರಗಿರ್ತಿದ್ದು ಹೇಳಿದ್ರು. ಅವ್ರು ಆ್ಯಕ್ಚುಲ್ ಫ್ಯಾಕ್ಟ್ ಅದು ಅವರೆಲ್ಲ ಭಾರಿ ದೊಡ್ಡ ತಿಳ್ಕೊಂಡು ರ್ಯಾಂಕ್. ಆಮೇಲೆ ಅವ್ನ ಪೊಸಿಷನ್ನೇ ಬೇರೆ ಆಗೋಯ್ತು, ಅವನು ಭಾರಿ ದೊಡ್ಡ ಪೋಸ್ಟ್ಗೆ ಹೋಗ್ಬಿಟ್ಟು. ಆಮೇಲೆ ಯಾಕಂದ್ರೆ ಹೇಗೂ ಗಟ್ಟಿಯಾಗಿ ಓದ್ತಿದ್ರು, ಅದಕ್ಕೆ ಬರ್ಕೊಂಡು ಕೇಳ್ತಾ ಇದ್ದೆ ಹಾಗೇನೆ, ಎಲ್ಲ ಬಂದ್ಬಿಡ್ತು ಅಂತ ಹೇಳಿದ. ಕಾರಣ ಏನಂದ್ರೆ ಎಫರ್ಟ್ಸ್ ಇಂಪಾರ್ಟೆಂಟ್. ಅವನ ಎಫರ್ಟ್ಸು ಫಿಸಿಕಲ್, ಇವೊಂದು ಮೆಂಟಲ್ ಎಫೆಕ್ಟ್ ಆದ್ರಿಂದ ಓದಿಬೇಕಾದ ಅದೇ, ಅದರಿಂದ ಆಯ್ತು. ಅದಕ್ಕೆ ಇವ್ರು ಮಾಡಿರೋ ತಪ್ಪದೇ. ಅವ್ರು ವೇದ ಅಷ್ಟು ಓದಿದ್ರು ಕೂಡ ಏನು ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಅದು ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಾಯ್ತು. ಸಮವಾಯೋ ವಾಸ್ತು ಅದೆಲ್ಲ ಮುಗಿದ ಮೇಲೆ ಇಂದ್ರಿಯ ಸನ್ನಿಕೃಶ್ಯಯೋ ಅಥ ಅವಸರತಃ ದುಷ್ಟಾಂತಂ ದೂಷಯಿಷ್ಯನ್ ಸಾಧ್ಯಸಿದ್ಧ್ಯರ್ಥಂ ಸಾಧನಾನ್ವೇಷಣಮಿತಿ ಪ್ರಾಧಾನ್ಯಾತ್ ಸಾಧ್ಯ ವೈಕಲ್ಯಂ ತಾವದಾಹ. ಪ್ರತಿಜ್ಞಾ ದೋಷ ಮುಗಿತು, ಹೇತು ದೋಷ ಮುಗಿತು. ಯಾವ ದೋಷ ಹೇಳಬೇಕೀಗ? ದುಷ್ಟಾಂತ ದೋಷ ಹೇಳಬೇಕು. ನೆನಪಿರಲಿ, ಪ್ರತಿಜ್ಞಾ, ಹೇತು, ದುಷ್ಟಾಂತ, ಮೂರು ಭಾರಿ ಇಂಪಾರ್ಟೆಂಟ್ ಇದೆ. ದುಷ್ಟಾಂತ ದೋಷ ಹೇಳ್ತಾ ಇದ್ದಾರೆ, ಆರ್ಡರ್ನಲ್ಲೇ ಬಂದರು. ಪ್ರತಿಜ್ಞಾ ದೋಷ ಏನೇನು ಹೇಳಿದರು? ಪ್ರತಿಜ್ಞಾ ದೋಷ ಏನೇನು ಜ್ಞಾಪಕ ಇದೆಯಾ? ಪ್ರತಿಜ್ಞಾ ದೋಷ ಏನೇನು? ಆಶ್ರಯ ಆಸಿದ್ಧಿ ಅಂತ ಹೇಳಿದರು. ಆಶ್ರಯ ಆಸಿದ್ಧಿ ಎರಡು ಅರ್ಥ ಮಾಡಿದರು. ಆಶ್ರಯ ಇಲ್ಲದಿರುವಿಕೆ ಒಂದು, ಅಥವಾ ಇನ್ನೊಂದು ದೋಷ ಯಾವುದು? ಅಪಸಿದ್ಧ ಅಂತ ಇನ್ನೊಂದು ಅರ್ಥ ಹೇಳಿದರು. ಆಮೇಲೆ ಅಪ್ರಸಿದ್ಧ ವಿಶೇಷಣ, ಆದ್ದರಿಂದ ದೋಷ ಬಂತು ಅಂತ ಕಾರಣ ಕೊಟ್ಟರು. ಆಮೇಲೆ ಹೇತು ದೋಷ ಏನಂತ ಹೇಳಿದರು? ಹೇತು ದೋಷ ಎಷ್ಟು? ಹೇತು ದೋಷ ಇರೋದೆಷ್ಟು ಆ್ಯಕ್ಚುಲಿ? ಎರಡೇ, ಅಸಿದ್ಧಿ ಮತ್ತು ಅವ್ಯಾಪ್ತಿ. ಗೊತ್ತಾಯ್ತಾ? ಅಸಿದ್ಧಿಗೂ ಅವರು ಬೇರೆ ಬೇರೆ ಟರ್ಮ್ಸ್ ಕೊಡ್ತಾರೆ, ಆದ್ರಿಂದ ಅಸಿದ್ಧಿ ಅಂತ ಕರೆದ್ರು. ಆಮೇಲೆ ಏನಂತ ಕರೆದ್ರು? ಮುಂದೆ ಒಂದು ವಿರುದ್ಧ, ಆಮೇಲೆ ಅನೇಕಾಂತಿಕ ಮತ್ತು ಅನಧ್ಯವಸಿತ, ಮೂರು ಕೊಟ್ರು. ಅದು ಆ್ಯಕ್ಚುಲಿ ಎರಡು ದೋಷ ಸಾಕು, ಅವ್ರ ಪ್ರಕಾರ ಮೂರು ದೋಷ ಮಾಡಿದ್ರು. ವಿರುದ್ಧ, ಅನೇಕಾಂತಿಕ ಮತ್ತು ಅನಧ್ಯ, ಮೂರು ಬೇಡ, ಮೂರು ದೋಷನೇ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪಾಯಿಂಟ್ ಏನು ಮಾಡಿದ್ರು? ಅದು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಎಲ್ಲಿ ಬರಬೇಕಾಯ್ತು? ಈಗ ದುಷ್ಟಾಂತ ದೋಷಕ್ಕೆ ಬರಬೇಕಾಯ್ತು. ಈ ಸಿಸ್ಟಮೆಟಿಕ್ ಮನೆಯಲ್ಲಿ ಯೋಚನೆ ಮಾಡ್ತಾ ಹೋಗ್ಬೇಕು. ಇದು ಒಂದಂತ ಹೇಳಿದ ನೆನಪು ಸುಲಭ ಆಯ್ತು ನೆನ್ಪಿಟ್ಕೊಳ್ಳೋದು. ಗೊತ್ತಾಯ್ತು? ನೂರಾರು ಪದಾರ್ಥ ನೆನ್ಪಿಟ್ಕೊಳ್ಳೋದು ಕಷ್ಟ, ಡಿವಿಷನ್ ಮಾಡಿದ್ರೆ ಸುಲಭ ಬಿಡುತ್ತೆ. ಈ ಭಾಗ ಮಾಡೋ ಉದ್ದೇಶ ಏನು ಅಂದರೆ ನೆನ್ಪಿಟ್ಕೊಳ್ಳೋದು ಭಾರಿ ಸುಲಭ. ಗೊತ್ತಾಯ್ತಾ? ಅದು ಪರೀಕ್ಷಾ ವಿಭಾಗ, ಕ್ಲಾಸಿಫಿಕೇಶನ್ ಮಾಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದು. ಸ್ವತಂತ್ರ ಅಸ್ವತಂತ್ರ ಅಂತ ಹೇಳಿದ ತಕ್ಷಣ ಇನ್ಫೈನೈಟ್ ತತ್ವ ಎರಡು ಗುಂಪಿ ತಂದಾಯ್ತು. ಈಗ ಇನ್ಫೈನೈಟ್ ತತ್ವಗಳೇ ಎರಡು ಭಾಗ, ಸ್ವತಂತ್ರ ಅಸ್ವತಂತ್ರ. ಎಷ್ಟು ಸುಲಭ ಆಯ್ತು? ಅಸ್ವತಂತ್ರ ಮತ್ತೆ ಎರಡು ಭಾಗ ಮಾಡಿಬಿಟ್ರು, ಭಾವ ಮತ್ತು ಅಭಾವ. ಅದು ಮತ್ತೆ ಭಾವನೆ ಎರಡು ಭಾಗ ಮಾಡಿದ್ರು, ನೆನ್ಪಿಟ್ಕೊಂಡು ಎಷ್ಟು ಸುಲಭ ಆಯ್ತು? ಇನ್ಫೈನೈಟ್ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಯ್ತು. ಬಿಡ ಮಾಡದೆ ಹೋಗಿದ್ರೆ ಫುಲ್ ಆಫ್ ಕನ್ಫ್ಯೂಷನ್. ಅದು ಪ್ರತ್ಯಕ್ಷ, ಅನುಮಾನ, ಆಗಮ. ಅನುಮಾನ ಕೊಟ್ಟಿರೋರು, ಅನುಮಾನದಲ್ಲಿ ಮೂರು ಪ್ರತಿಜ್ಞೆ, ಪಕ್ಷ ಫಸ್ಟು, ಆಮೇಲೆ ಹೇತು. ಪಕ್ಷ ಅಂದರೆ ಪ್ರತಿಜ್ಞಾವಚನ, ಪಕ್ಷ, ಆಮೇಲೆ ಹೇತು, ಆಮೇಲೆ ದುಷ್ಟಾಂತ. ದುಷ್ಟಾಂತ ದೋಷ ಹೇಳ್ತಾರೆ. ಅಥ ಅವಸರತಃ ದುಷ್ಟಾಂತಂ, ಅವಸರ ಅಂದ್ರೆ ಏನೋ ಹೇಳಿದೆ. ಪ್ರಸಂಗ ಬಂತು. ಯಾವ ಪ್ರಸಂಗ ಬಂತು ಅಂದ್ರೆ ಪ್ರತಿಜ್ಞಾ ಆದಮೇಲೆ, ಹೇತು ಆದಮೇಲೆ ದುಷ್ಟಾಂತ ಬಂದಿದ್ದರಿಂದ ಅಥ ಅವಸರತೋ ದುಷ್ಟಾಂತಂ ದೋಷ. ಕ್ಯೂನಲ್ಲಿ ಬಂದಾಗ ಈ ಕ್ಯೂ, ಇದಕ್ಕೆ ಚಾನ್ಸ್ ಬಂತು ಈಗ ದುಷ್ಟಾಂತಕ್ಕೆ. ಪ್ರತಿಜ್ಞಾ ಕ್ಯೂ ಮುಗಿತು, ಹೇತು ಕ್ಯೂ ಮುಗಿತು, ದುಷ್ಟಾಂತ ಕ್ಯೂ ಬಂತು. ದೋಷ ಇಷ್ಯನ್ ಸಾಧ್ಯ ಸಿದ್ಧಾರ್ಥಂ ಸಾಧನಾನ್ವೇಷಣಂ. ದುಷ್ಟಾಂತ ದೋಷಗಳು ಎಷ್ಟು ನೆನಪಿರಬೇಕು? ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣದಲ್ಲಿ ಬಂದಿದೆ. ದುಷ್ಟಾಂತ ದೋಷಗಳು ಎಷ್ಟು ಅಂದರೆ ಎರಡು. ಏನಂತ? ಒಂದು ಸಾಧ್ಯ ವಿಕಲ, ಇನ್ನೊಂದು ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಅಂತ ಎರಡಿದೆ. ದುಷ್ಟಾಂತಕ್ಕೆ ಅಬ್ಜೆಕ್ಟ್ ಮಾಡಿದಾಗ ಸಾಧ್ಯ ವಿಕಲ, ಸಾಧನ ವಿಕಲ ಅನ್ನಬೇಕು. ಅದನ್ನು ದೋಷದ ಹೆಸರು ಹೇಳಿದಾಗ ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಅಂತ ಕರಿಬೇಕು. ಅಂಗಲ ವಿಕಲ ಮನುಷ್ಯ, ಅಂಗವಿಕಲ ಮನುಷ್ಯ, ಅಲ್ಲಿ ಅರ್ಥ ಆಗುತ್ತೆ. ಅಂಗವಿಕಲ ದೋಷ ಯಾವುದು ಅಂದರೆ ಅಂಗವೈಕಲ್ಯ. ಮನುಷ್ಯ ಯಾರು? ಅಂಗವಿಕಲ. ದೋಷ ಯಾವುದು? ಅಂಗವೈಕಲ್ಯ. ಹಾಗೆ ದುಷ್ಟಾಂತ ದೋಷ ಯಾವುದು? ಅಂಗವೈಕಲ್ಯ. ಅಂಗವೈಕಲ್ಯ ಎರಡು ವಿಧ, ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಅಂತೇಳಿ. ಗೊತ್ತಾಯ್ತಾ? ಆ ದೋಷ ಇದ್ದಾಗ ದುಷ್ಟಾಂತ ಏನಾಗುತ್ತೆ? ಅದು ಸಾಧ್ಯ ವಿಕಲ, ಸಾಧನ ವಿಕಲ ಅಂತ ಬದಲಾಗುತ್ತೆ. ಸಾಧನಾನ್ವೇಷಣಮಿತಿ. ಅವೆರಡು ಯಾವುದು ಪ್ರಧಾನ, ಸಾಧನ ಪ್ರಧಾನೋ ಸಾಧ್ಯ ಪ್ರಧಾನನ? ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಸಾಧ್ಯ ಇಂಪಾರ್ಟೆಂಟೋ ಸಾಧನ ಇಂಪಾರ್ಟೆಂಟೋ? ಎರಡರಲ್ಲಿ ಹೇಳಲೇಬೇಕಾದ್ರಿಂದ ಒಂದ್ಸಲ ಸಾಧ್ಯ ಸಾಧನ ಬಿಡೋದು. ಅಲ್ಲಿ ಲಾಜಿಕ್ ಇರಬೇಕು, ಲಾಜಿಕ್ ಇರಬೇಕು. ಲಾಜಿಕ್ ಯಾವುದಕ್ಕೆ ಅಂತ ಕೇಳಿದರೆ, ಇವತ್ತು ಸಾಧನದ ಪರ್ಪಸ್ ಏನು? ಸಾಧ್ಯಕ್ಕೋಸ್ಕರ. ಸಾಧ್ಯ ಇಲ್ಲ ಅಂದರೆ ಊರಿಗೆ ಹೋಗ್ಬೇಕು ಅಂತ ಹೊರಟಿದ್ದ, ಆಯ್ತು ಪೋಸ್ಟ್ ಬಂದು ಲೆಟರ್ ಬಂದು ಕೆಲಸ ಆಗಿದೆ ಅಂತೇಳಿ ಟಿಕೆಟ್ ರಿಸರ್ವ್ ಮಾಡಿಸಿದ್ರು ಏನು ಮಾಡ್ತಾನೆ ಅವನು? ಕೆಳಗಿಡ್ಬಿಡ್ತಾನೆ. ಅದಕ್ಕೆ ಕೆಲವು ವಾಪಸ್ ಕೊಡ್ದಿಲ್ಲ ಅಂತ ಕೆಲವರು, ಕೆಲವು ಬಸ್ಸವ್ರು ವಾಪಸ್ ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಸ್ಟಿಲ್ ಏನು ಮಾಡ್ತಾನೆ ಬಿಡಿ. ಯಾಕೆಂದರೆ ಈಗ ಹೋದ್ರೆ ಮತ್ತೆ ಬರೋ ಖರ್ಚು ಬೇರೆ ಕೊಡ್ಬೇಕು, ಜೊತೆಗೆ ಹೋದ್ರೆ ಬರೋ ಖರ್ಚು ಯಾವುದೇ ಡಬಲ್ ಖರ್ಚಾಗುತ್ತೆ, ಹೋಗಿ ಇಷ್ಟೋಗ್ಬಿಡುತ್ತೆ, ಕೆಲಸ ಆಗೋಗ್ಬಿಟ್ಟಿದೆ ಈಗಾಗಲೇ. ಸೊ ಸಾಧ್ಯ ಬೆಟರ್, ಸಾಧ್ಯ ಸಾಧನ ಇಂಪಾರ್ಟ್. ನಮಗೆ ಮೋಕ್ಷ ಸಾಧನೆ ಮಾಡ್ತೇವೆ, ಈಗ ಈ ಸಂಸಾರದ ಸಾಧನೆ ಮಾಡ್ತೇವೆ. ಮೋಕ್ಷ ಸಿದ್ಧಿ ಇದೆ. ಮೋಕ್ಷ ದೊಡ್ಡದ ಸಂಸಾರ ದೊಡ್ಡದ? ಮೋಕ್ಷ ದೊಡ್ಡದು. ಅದಕ್ಕೆ ಸಾಧ್ಯ ದೊಡ್ಡದಾದ್ರಿಂದ ಯಾವ ದೋಷ ಫಸ್ಟ್ ಆಡಬೇಕು? ಅದಕ್ಕೆ ಸಾಧನ ಸಾಧ್ಯ ಸಿದ್ಧಾರ್ಥಂ ಸಾಧನಾನ್ವೇಷಣಂ. ಸಾಧನೆಯ ಮಹತ್ವ ಬರೋದು ಯಾವಾಗ ಅಂತ ಕೇಳಿದ್ರೆ ಸಾಧ್ಯ ಸಿದ್ಧಿಗೋಸ್ಕರ. ಅದಕ್ಕೋಸ್ಕರ ಪ್ರಾಧಾನ್ಯ ಯಾವುದಕ್ಕೆ ಬಂತು? ಸಾಧ್ಯಕ್ಕೆ. ಫಸ್ಟ್ ಯಾವ ದೋಷ ಹೇಳ್ತಾರೆ? ಸಾಧ್ಯ ವೈಕಲ್ಯಂ ತಾವದಾಹ. ಸಾಧ್ಯ ವೈಕಲ್ಯ ದೋಷವನ್ನು ಮೊದಲು ಹೇಳ್ತಾರೆ. ಇವರ ಸಿಸ್ಟಮೆಟಿಕ್ ಥಿಂಕಿಂಗ್ ಇದು. ಏನೋ ನೆನಪಾಯಿತು ಸಾಧ್ಯ ಹೇಳ್ತು ಅಂತ ಹೇಳ್ಬೋದು, ನೆನಪಾಯಿತು ಸಾಧನೆ ಹೇಳ್ತು ಆಗಲ್ಲ. ಒಂದು ಲಾಜಿಕ್ ಇದೆ ಅದಕ್ಕೆ. ಆ ಲಾಜಿಕ್ ಪ್ರಕಾರ ಹೇಳ್ತಾರಾದ್ರಿಂದ ಆ ಕ್ರಮದಲ್ಲಿ ಹೇಳ್ತಿದ್ದಾರೆ. ಕಿಮುತ ದೃಷ್ಟಾಂತೇನ ಜಗತಃ ಇತಿ ಅಭಿಶಬ್ದಾರ್ಥ. ಇವತ್ತು ಮಜ್ಜಿಗೆ ಹಾಕೋ ಕ್ರಮ ಇದೆ ತಾನೆ? ಊಟಕ್ಕೆ ಕೂದಲು ಮಜ್ಜಿಗೆ ತಂದ್ಬಿಟ್ರೆ ಏನು ಮಾಡ್ತಾರೆ? ಇನ್ನು ಬಡಿಸೋ ಕ್ರಮನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಬಡಿಸೋ ಕ್ರಮನೇ ಗೊತ್ತಿಲ್ಲ. ಅವರು ಕೆಲವು ಬಂದು ಸಾರು ತರ್ತಾರೆ, ಉಡಿ ತರ್ತಾರೆ. ಅವಾಗೇನಂತೆ, ಅವ್ರ ಸಂಪ್ರದಾಯ ಅಂತ ಹೇಳ್ತೇವೆ ಅಷ್ಟೇ. ಆ ಮಜ್ಜಿಗೆ ಸರೋದು ಯಾವ ಸಂಪ್ರದಾಯನೂ ಇಲ್ಲ ಪುಣ್ಯಕ್ಕೆ. ಮತ್ತೆ ಕೂತಿರ್ಲಿಕ್ಕೆ ಯಾವ ಸಂಪ್ರದಾಯ ಇಲ್ಲ, ಮಜ್ಜಿಗೆ ಆಗ ಸಂಪ್ರದಾಯ ಇಲ್ಲ. ಆದ್ದರಿಂದ ಅದೇ ರೀತಿಯೇ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯ. ಸಾಧ್ಯ ವೈಕಲ್ಯ ಫಸ್ಟ್ ಹೇಳಬೇಕು, ಸಾಧನ ವೈಕಲ್ಯ ಆಮೇಲೆ ಹೇಳಬೇಕು. ಇದು ತಮಾಷೆ ಅಂದರೆ, ಒಂದಿದ್ರೂ ಅನುಮಾನ ಕೆಟ್ಟೋಗ್ಬಿಡುತ್ತೆ. ಅದ್ವೈತ ಎಂಥ ಅನುಮಾನ ಕೊಟ್ಟಿದ್ದಾರೆ ಅಂದರೆ, ಎರಡು ದೋಷವೂ ಇದೆ ಅದಕ್ಕೆ. ಸಾಧ್ಯ ವೈಕಲ್ಯ ದೋಷವೂ ಇದೆ, ಸಾಧನ ವೈಕಲ್ಯ ದೋಷವೂ ಇದೆ. ಅದು ಎಷ್ಟು ಕೆಟ್ಟ ಅನುಮಾನ ಅಂದರೆ, ಅವ್ರು ಏನು ಮೋಸ್ಟ್ ಪಾಪ್ಯುಲರ್ ಅಂತ ತಿಳ್ಕೊಂಡಿದ್ದಾರೆ, ಅದು ಅತಿ ಕೆಟ್ಟ ಅನುಮಾನ ಕೊಟ್ಟು ಮಾಡಿರೋದು ಅವರು. ಅದು ಯಾರು ಅನಲೈಸ್ ಮಾಡಿದ್ದಿಲ್ಲ. ಆಚಾರ ಮಾಡಿದ್ರಲ್ಲ, ಸಂಕಟ ಹತ್ತಿ ಹೋಯ್ತು ಅವರಿಗೆ. ಅದಕ್ಕೇನು ಮಾಡಿದರು? ಅವ್ರನ್ನ ಮಾಟ ಮಾಡಿಸಿದ್ರು, ಮಂತ್ರ ಮಾಡಿಸಿದ್ರು, ಪುಸ್ತಕ ಕದ್ದರು, ಏನೇನೋ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಹಾಗೆ ಇಷ್ಟು ಅಟ್ಯಾಕ್ ಯಾರು ಮಾಡಿದ್ದಿಲ್ಲ ಅವ್ರ ಮೇಲೆ. ಒಂದು ಇದನ್ನು ಪೂರ್ತಿ ಅವ್ರನ್ನ ಇದು ಹಾಕಿದ್ರಲ್ಲ, ಅದಕ್ಕೆ ಪಾರಿಸಿಟ್ಟು ದ್ವೈತಿಗಳನ್ನ ಕಂಡ್ರೆ. ಅವರು ಹಿಂದೆ ಏನೋ ಮಾಡೋಕ್ಕೋ ಅದು ಬಡ್ದು ಹಾಕಿಬಿಟ್ಟಿದ್ರು. ಈ ರೀತಿ ಆಚಾರ ಹೊಡೆದಂತ ಯಾರು ಹೊಡೆದಿದ್ದಿಲ್ಲ. ಕರೆಕ್ಟ್ ಪೆಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಹೊಡೆದಿದ್ರು. ಜರಾಸಂದ ಹೇಗೆ ಸಾಯ್ತಿದ್ದ, ಅಲ್ಲಿಗೆ ಇದ್ರೆ ಮಾತ್ರ ಬೇರೆ ಕಡೆ ಬೇರೆ ಸಾಯ್ತಿದ್ದಿಲ್ಲ ಅವರು. ಅಲ್ಲಿ ಬಿದ್ದು ಸೀಡ್ ಹಾಕಿದ್ರೆ ಮಾತ್ರ ಸಾಯ್ತಿದ್ದ. ಇವ್ರು ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿಬೇಕಾಗಿತ್ತು, ಬೇರೆಯವರು ಹೊಡಿತಿದ್ದಿಲ್ಲ. ಅದಕ್ಕೆ ಅದಕ್ಕೆ ಸ್ವಸ್ಥಕ್ಕಾಗಿದ್ದಿಲ್ಲ. ಕಿಬುತ ದೃಷ್ಟಾಂತೇನ ಜಗತಃ ಇತಿ ಅವಿಶಬ್ದಾರ್ಥ. ಕಿಬುತ ದೃಷ್ಟಾಂತೇನ ಜಗತಃ ಇತಿ ಶಬ್ದಾರ್ಥ. ದೃಷ್ಟಾಂತ ದೋಷ ಇರೋದ್ರಿಂದ ಅದನ್ನು ಹೇಳಿ ನಿರುಪಯೋಗ, ದುಷ್ಟ ದೋಷ ಅದನ್ನು ಕೊಡಕ್ಕೆ ಹೋಗಬಾರ್ದು. ಅಸತ್ವಶ್ಚ ಪರೇಣ ಜಗತಿ ಅಶಿಚಾಧಯಿಷಿತತ್ವಾತ್ ಸದ್ವಿವಿಕ್ತ ಸದ್ವಿವಿಕ್ತಾದೀನಾಂಚ ಅನಿರ್ವಚನೀಯತ್ವ ಅಬಹಿರ್ಭಾವಂ ಸಿದ್ಧವತ್ಕೃತ್ಯ ಅನಿರ್ವಚನೀಯತ್ವ ಅಭಾವಾತ್ ಇತ್ಯುಕ್ತ. ಸಾಧ್ಯ ವಿಕಲಃ ಇತಿ ಸಾಧ್ಯ ಸಮಾನ ಧರ್ಮ ವಿಕಲಃ ಉಚ್ಯತೆ. ಅದಕ್ಕೆ ಕ್ಲಾರಿಫಿಕೇಶನ್ ಎಲ್ಲ ಕೊಟ್ಟು ಹೇಳ್ತಾರೆ. ಅದನ್ನು ನಾಳೆ ಕಂಟಿನ್ಯೂ ಮಾಡಿ, ನಾಳೆ ಅಥವಾ ನಾಡಿದ್ದೇ ಮುಗಿದೋಗ್ಬಿಡುತ್ತೆ. ನಾಳೆ ತಪ್ಪಿದರೆ ನಾಳೆ ಪೂರ್ವ ಮಿಥ್ಯಾತ್ಮ ಕಂಡ ನಮಗೂ ತತ್ವೋದ್ಯೋತಕ್ಕೆ ತಯಾರು ಮಾಡ್ತೀವಿ.